ನಮ್ಮ ನಾಡಿ 90.4 FM ನಲ್ಲಿ ನಮ್ಮ ಆರೋಗ್ಯ.
ಹಾಯ್ ಹಲೋ ನಮಸ್ಕಾರ, ಕೇಳ್ತಾ ಇದ್ದೀರಾ ನಮ್ಮ ನಾಡಿ 90.4 FM. ನಾನು ನಿಮ್ಮ ವರುಣ್ ಕಂಜರಪಣೆ. ಆ್ಯಂಡ್ ನಮ್ಮ ಸುತ್ತ ನಾವೊಂದು ಆತಂಕದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತು. ಯಾಕೆ ಆತಂಕ ಅಂತ ಹೇಳಿದ್ರೆ ಕೊರೋನಾದ ಭಯ, COVID-19 ತಳಮಳ ಎಲ್ಲ ನಮ್ಮ ಸುತ್ತಮುತ್ತ ಇದೆ. ಸೊ ಈ COVID-19 ತಳಮಳವನ್ನು ದೂರ ಮಾಡುವಂಥ ಒಂದಷ್ಟು ಇನ್ಫಾರ್ಮೇಷನ್ ಇವತ್ತು ನಮ್ಮ ಜೊತೆಗಿದೆ. ಯಾವತ್ತೂ ನಾವು ಹೇಳ್ತೀವಿ ಕೊರೋನಾ ಬಗ್ಗೆ ಭಯ ಬೇಡ, ಆದರೆ ಜಾಗೃತಿ ಇರಲಿ ಅಂತ. ಈಗ ಲಾಕ್ಡೌನ್ ಮುಗೀತು, ಸೊ ಲಾಕ್ಡೌನ್ನ ನಂತರ ನಮ್ಮ ಜೀವನ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ನಮ್ಮ ಸುತ್ತಮುತ್ತ ಕೊರೋನಾ ಬರದೇ ಇರೋ ಥರ, ನಮ್ಮನ್ನು ಕೊರೋನಾ ಬಾಧಿಸದೇ ಇರೋ ಥರ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಒಂದಷ್ಟು ಮಾಹಿತಿಯನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿಕ್ಕಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಮಾಹಿತಿಯನ್ನು ಹೇಳೋರು ಯಾರು, ಯಾರು ನಮಗೆ ಇದನ್ನು ಮಾಹಿತಿಯನ್ನು ಒದಗಿಸ್ತಾರೆ ಅಂತ ಹೇಳಿದ್ರೆ, NH Health CSR ಟೀಮ್ನಿಂದ ಇವತ್ತು ಇಬ್ಬರು ಎಕ್ಸ್ಪರ್ಟ್ಗಳು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶುಭಲಕ್ಷ್ಮಿ ಹಾಗೂ ಮುತ್ತುರಾಜ್ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಲಿಕ್ಕಿದ್ದಾರೆ. ಸೊ ಅವರ ಮಾತುಗಳಲ್ಲೇ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ.
ನಮಸ್ಕಾರ, ನಾನು ಶುಭಲಕ್ಷ್ಮಿ, ನನ್ನ ಜೊತೆಗೆ ಮುತ್ತುರಾಜ್ ಅವರಿದ್ದಾರೆ. ಇವತ್ತು ನಾವು ಕೊರೋನಾ ವೈರಸ್ ಡಿಸೀಸ್ 19 COVID-19 ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ. ಅಂದರೆ ಪೋಸ್ಟ್ ಲಾಕ್ಡೌನ್, ಲಾಕ್ಡೌನ್ ನಂತರ ನಾವು ಏನೆಲ್ಲ ಮುನ್ನೆಚ್ಚರಿಕೆ ತೊಗೊಳ್ಬೇಕು, ಕೊರೋನಾ ವೈರಸ್ ಅಂದರೆ ಏನು, ಅದು ಹೇಗಾಯಿತು, ಅದಕ್ಕೋಸ್ಕರ ನಾವು ಯಾಕೆ ಲಾಕ್ಡೌನಲ್ಲಿದ್ವಿ, ಅದಾದಮೇಲೆ ಲಾಕ್ಡೌನ್ ನಂತರ ನಾವು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಾವು ಇವತ್ತು ಒಂದು ಡಿಸ್ಕಷನ್ ಮಾಡ್ತೀವಿ. ಸೊ ಮೊದಲನೇದಾಗಿ COVID-19 ಅಂದರೆ ಏನು. ಸೊ COVID-19 ಅಂತಂದರೆ ಇದರ ಫುಲ್ ಫಾರ್ಮ್ ಏನಂತಂದರೆ ಕೊರೋನಾ ವೈರಸ್ ಡಿಸೀಸ್ 19, ಅಂದರೆ 2019 ವುಹಾನ್, ಚೈನಾದ ವುಹಾನ್ ವೆಟ್ ಮಾರ್ಕೆಟ್ನಲ್ಲಿ ಇದು ಫಸ್ಟ್ ಬ್ಯಾಟಿಂದ ಸ್ಪ್ರೆಡ್ ಆಯಿತು, ಬ್ಯಾಟಿಂದ ಮನುಷ್ಯರು. ಸೊ ಇವಾಗ ಆ್ಯನಿಮಲ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗ್ತಿಲ್ಲ, ಬಟ್ ಮನುಷ್ಯರಿಂದ ಮನುಷ್ಯರಿಗೆ ಅದು ಸೋಂಕು ಹರಡ್ತಾ ಇದೆ. ಸೊ ಇದನ್ನು ಪ್ಯಾಂಡಮಿಕ್ ಅಂದರೆ ಮಹಾಮಾರಿ, ಪಿಡುಗು ಅಂತ ಹೇಳ್ತಾರೆ. ಯಾಕೆ ಹೇಳ್ತೀವಿ ಅಂತಂದರೆ ಇವಾಗ ದೇಶದ ಅಂದರೆ ಇಡೀ ಲೋಕದಲ್ಲಿ ಇದು ಈ ಸೋಂಕು ಹರಡಿದೆ. ಸೊ ಹಾಗಾಗಿ ಇನ್ನು ಮಹಾಮಾರಿ ಪಿಡುಗು ಅಥವಾ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಸೊ ಇದಕ್ಕಾಗಿ ಇವಾಗ ನಮ್ಮಲ್ಲಿ ಯಾವುದೇ ಡ್ರಗ್ಸ್ ಇಲ್ಲ, ಲೈಸೆನ್ಸ್ ಡ್ರಗ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಯಾವುದೂ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಇನ್ನು ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ, ನಾವೆಲ್ಲನೂ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಅಂದರೆ ಕೆಮ್ಮು ಬಂದಾಗ ಕೆಮ್ಮಿಗೆ ಔಷಧಿ ಕೊಡ್ತೀವಿ, ಶೀತ ಆದಾಗ ಅಥವಾ ಉಸಿರಾಟದ ತೊಂದರೆ ಇದ್ದಾಗ ವೆಂಟಿಲೇಟರ್ ಅದು ಉಪಯೋಗ ಮಾಡ್ತೀವಿ. ಸೊ ಹೀಗೆ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾತ್ರ ಮಾಡ್ತಾ ಇರೋದು. ಸೊ ಹಾಗಾಗಿ ಯಾವುದೇ ಲೈಸೆನ್ಸ್ ಡ್ರಗ್ ಇಲ್ಲ, ಇನ್ನು ಅದ್ರ ಬಗ್ಗೆ ಕ್ಲಿನಿಕಲ್ ಟ್ರಯಲ್ಸ್ ಆಗ್ತಾನೆ ಇದೆ. ಅದಾದಮೇಲೆ ಇದು ಯಾಕೆ ನಮ್ಮ ಅಂಡರ್ ಕಂಟ್ರೋಲ್ ಆಗ್ತಿಲ್ಲ, ಯಾಕಂದರೆ ಒಬ್ಬರಿಂದ ಒಬ್ಬರು ಇದು ಸುಲಭವಾಗಿ ಹರಡುತ್ತೆ. ಸೊ ಹಾಗಾಗಿ ಇವಾಗ ಲಾಕ್ಡೌನ್ ಟೈಮಲ್ಲಿ ನಮ್ಗೆ ಏನೆಲ್ಲ ಪ್ರಿಕಾಷ್ನರಿ ಮೆಷರ್ಸ್ ಏನೆಲ್ಲ ಕೊಟ್ಟಿದ್ರು ಅದನ್ನ ನಾವು ಲಾಕ್ಡೌನ್ ನಂತರನೂ ನಾವು ಫಾಲೋ ಮಾಡಬೇಕಾಗಿದೆ. ಏನೆಲ್ಲ ಬೇಸಿಕ್ ಹೈಜೀನ್ ಮೆಷರ್ಸ್ ನಮ್ಮದು WHO ಅಥವಾ ಗೌರ್ಮೆಂಟ್ ಗೈಡ್ಲೈನ್ಸ್ ಏನೆಲ್ಲ ಕೊಟ್ಟಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದನ್ನ ಹೇಳ್ತಾರಲ್ಲ, ಅದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗಿದೆ.
ಈ ಸಾಂಕ್ರಾಮಿಕ ರೋಗ ಕೊರೋನಾ ಯಾವುದರ ವ್ಯಕ್ತಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ಲಕ್ಷಣಗಳು, ಕೆಲವೊಂದು ಮುಖ್ಯವಾದ ಲಕ್ಷಣಗಳು ಕಾಣಿಸ್ಕೊಳುತ್ತೆ? ಸೊ ಇಂಪಾರ್ಟೆಂಟಾಗಿ ಜ್ವರ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಮತ್ತು ಉಸಿರಾಡೋದಕ್ಕೆ ತೊಂದರೆಯಾಗುವಂಥದ್ದು, ಇವು ಮೂರು ಮುಖ್ಯವಾದ ಲಕ್ಷಣಗಳ ಜೊತೆಗೆ ಇನ್ನೂ ಕೆಲವೊಂದು ಲಕ್ಷಣಗಳು ಕೆಲವು ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ತದೆ. ಅಂದರೆ ಸುಸ್ತಾಗುವಂಥದ್ದು, ಅವನು ಮತ್ತೆ ಅವನು ಗಂಟಲಿನಲ್ಲಿ ನೋವು ಬರುವಂಥದ್ದು, ಮತ್ತು ಕೆಲವರಿಗೆ ಭೇದಿ ಮತ್ತು ವಾಂತಿ ಆಗುವಂಥದ್ದು, ಈ ಥರ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು, ಮತ್ತು ಇದರ ಜೊತೆಗೆ ಯಾವುದೇ ಲಕ್ಷಣಗಳು ಇಲ್ಲದೇ ಕೂಡ ಬರುವಂತಹ ಚಾನ್ಸಸ್ ಇದೆ. ಅಂದರೆ ಯಾವುದೇ ಲಕ್ಷಣಗಳು ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳದೆ ಅವನ ಕರೋನಾ ಪೀಡಿತನಾಗಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ಈ ಲಕ್ಷಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ನೀವು ಇಮಿಡಿಯೇಟಾಗಿ ಡಾಕ್ಟರ್ಗೆ ತೋರಿಸ್ಕೊಳ್ಳುವಂಥದ್ದು ಒಳ್ಳೆಯದು.
ಇನ್ನು ಮುಂದೆ ಹೇಗೆ ಇದು ಹರಡುತ್ತೆ, COVID-19 ಸ್ಪ್ರೆಡ್ ಹೇಗಾಗುತ್ತೆ ಅಂತ. ಸೊ ಹಲವಾರು ಜನರು ಹೇಳ್ತಾರೆ ಇದು ನೀರು ಕುಡಿದ್ರಿಂದ ಬರುತ್ತೆ, ಅಂದರೆ ಸೋಂಕಿತ ವ್ಯಕ್ತಿ ಕುಡಿದ ಗ್ಲಾಸ್ ಅಥವಾ ನೀರಿಂದ ಬರುತ್ತೆ ಅಥವಾ ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ರೂಮರ್ಸ್ ಇರುತ್ತೆ. ಬಟ್ COVID-19 ಸ್ಪ್ರೆಡ್ ಆಗೋದು ಎರಡೇ ಮೋಡಿಂದ, ಎರಡೇ ವಿಧದಿಂದ ಇದು ಸ್ಪ್ರೆಡ್ ಆಗುತ್ತೆ. ಒಂದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಮತ್ತು ಫಾರ್ಮೈಟ್ ಟ್ರಾನ್ಸ್ಮಿಷನ್. ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದರೆ ಇವಾಗ ಸೋಂಕಿತ ವ್ಯಕ್ತಿ ಕೆಮ್ಮದಾಗ ಅಥವಾ ಸೀನಿದಾಗ ಅಥವಾ ಮಾತಾಡುವಾಗ ಅವ್ರದ್ದು ಎಂಜಿಲ್ ಹನಿ ಏನೆಲ್ಲ ಸ್ಪ್ರೆಡ್ ಆಗುತ್ತಲ್ಲ, ಹಾರ್ತದೆ ಅಲ್ಲ, ಸೊ ಅದರಿಂದಾಗಿ ಬರುತ್ತೆ. ಅದು ಹೆಲ್ದಿ ಪರ್ಸನ್ ಅಥವಾ ಸೋಂಕಿಲ್ಲದ ವ್ಯಕ್ತಿ ಮೇಲೆ ಬಿದ್ದಾಗ ಅದರಿಂದನೂ ವೈರಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇದು ಒಂದು ವಿಧ. ಇನ್ನು ಮುಂದೆ ಫೋಮೈಟ್ ಅಂದರೆ ಏನು ಅಂತ, ಇವಾಗ ಅದೇ ನಾ ಹೇಳಿದ್ನಲ್ಲ, ಕೆಮ್ಮದಾಗ ಸೀನ್ದಾಗ ಏನೆಲ್ಲ ಎಂಜಿಲ್ಲ ಹನಿ ಏನೆಲ್ಲ ಸರ್ಫೇಸ್ ಅಥವಾ ಟೇಬಲ್ ಆಗಿರಲಿ ಬುಕ್ ಆಗಿರಲಿ ಫೋನ್ ಆಗಿರಲಿ ಯಾವುದೇ ಸರ್ಫೇಸ್ ಮೇಲೆ ಬಿದ್ದಾಗ ಆ ವೈರಾಣು ಇರುತ್ತೆ ಅಲ್ಲ, ಆ ವೈರಾಣುಗೆ ಜಾಸ್ತಿ ದಿವಸ ಅದು ಬದುಕಿರುತ್ತೆ ಅಲ್ಲಿ. ಇವಾಗ ಮೂರರಿಂದ ಕೆಲವೊಂದು ಸರ್ಫೇಸ್, ಇವಾಗ ಸ್ಟೀಲ್ ಸರ್ಫೇಸ್ ಅಂತ ಮೂರು ದಿನ ತನಕ 72 hours ತನಕನೂ ಬದುಕಿರುತ್ತೆ. ಸೊ ಆ ಜಾಗವನ್ನು ಇವಾಗ ಹೆಲ್ದಿ ಪರ್ಸನ್ ಅಥವಾ ಸೋಂಕಿಲ್ಲದ ವ್ಯಕ್ತಿ ಟಚ್ ಮಾಡಿದಾಗ ಅದರಿಂದನೂ ಹರಡುವ ಸಾಧ್ಯತೆ ಇದೆ. ಇದೆರಡೇ ವಿಧದಿಂದ ಇದು ಸ್ಪ್ರೆಡ್ ಆಗುತ್ತೆ, ಹೊರತು ಗಾಳಿ ಅಥವಾ ನೀರಿಂದ ಸ್ಪ್ರೆಡ್ ಆಗೋದಿಲ್ಲ.
ಮುಖ್ಯವಾಗಿ ಇನ್ನೊಂದು ಏನಂತ ಅಂದರೆ, ಈ ವ್ಯಕ್ತಿ ಯಾವುದೇ ವ್ಯಕ್ತಿಗಳಲ್ಲಿ ಆಡುವಾಗ ನಾವು ಕೆಲವೊಂದು ಆಡೋದಕ್ಕೆ ಮೊದಲನೇ ಪ್ರಿಕಾಕ್ಷನ್ ಅಂದರೆ ಸುರಕ್ಷತೆಗಳನ್ನು ತಗೊಂಡ್ರೆ, ಬೇಸಿಕ್ ಸುರಕ್ಷತೆಗಳನ್ನು ತೆಗೆದುಕೊಂಡ್ರೆ ಇದನ್ನು ತಡೆಗಟ್ಟಬಹುದು. ಮುಖ್ಯವಾಗಿ ಈಗ ನಾವು ಪರ್ಸ್ನಲ್ ಆಗಿ ನಾವು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿಗತವಾಗಿ ಹೇಗೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬಹುದು ಅಂದರೆ, ಸೊ ಯಾವುದೇ ವ್ಯಕ್ತಿ ಅವನು ಆಗಾಗ ಕೈನ ವಾಶ್ ಮಾಡುವಂಥದ್ದು, ಎಲ್ಲೇ ಹೊರಗಡೆ ಹೋದಾಗ ಮಾಸ್ಕ್ ಬಳಸುವಂಥದ್ದು, ಮತ್ತು ಯಾವುದೇ ವಸ್ತುಗಳನ್ನು ಮುಟ್ಟಿದ ತಕ್ಷಣ ಸೊ ಅದನ್ನ ಕೈನ ಕ್ಲೀನಾಗಿ ಒಂದು 20 seconds, ಮತ್ತು ಸ್ಟೆಪ್ಸ್ ನಿಮಗೆ ಗೊತ್ತಿದೆ 7 steps ಮೂಲಕ ಆ ಕೈನ ವಾಶ್ ಮಾಡುವಂಥದ್ದು, ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ವ್ಯಕ್ತಿಗತವಾಗಿ ಸೊ ಇದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಜೊತೆಗೆ ಏನಂತ ಅಂದರೆ, ಸೊ ಮನೆಯ ಒಳಗಡೆ ಸೊ ನಾವು ಕೆಲವೊಂದು ಪ್ರದೇಶದಲ್ಲಿ ನಾವು ಓಡಾಡ್ತೀವಿ ಮತ್ತು ಬೇರೆಯವರು ನಾವು ಆ ಪ್ರದೇಶಗಳನ್ನು ಮುಟ್ಟುತ್ತಾರೆ ಕೆಲವೊಂದು ವಸ್ತುಗಳನ್ನೆಲ್ಲ, ಸೊ ಆ ವಸ್ತುಗಳನ್ನು ಒಳಗಡೆ ಯಾವುದೇ ವ್ಯಕ್ತಿ ಟಚ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಕ್ಲೀನಾಗಿ ನಾವು ಡಿಸ್ಇನ್ಫೆಕ್ಟ್ ಮಾಡುವಂಥದ್ದು, ಅಂದರೆ ಸೋಂಕು ನಿವಾರಕಗಳನ್ನು ಬಳಸಿ ಸೋಂಕು ನಿವಾರಣಗೊಳಿಸುವಂಥದ್ದು. ಸೊ ಬ್ಲೀಚಿಂಗಿಂದ ಆಗ್ಬೋದು, ಕೆಲವೊಂದು ಡೆಟಾಲು ಮತ್ತು ಯಾವುದೇ ಒಂದು ಈ ಒಂದು ದ್ರಾವಣಗಳನ್ನು ಉಪಯೋಗಿಸಿ ಕೆಲವೊಂದು ದ್ರಾವಣಗಳನ್ನು ಸೋಂಕು ನಿವಾರಣೆಗೊಳಿಸುವಂಥದ್ದು ಸೊ ಮಾಡುವುದರಿಂದ ಸೊ ನಾವು ಈ ರೋಗದಿಂದ ಮುಕ್ತಿ ಕಡಿಮೆ ಹರಡುವುದನ್ನು ತಡೆಗಟ್ಟಬಹುದು. ಜೊತೆಗೆ ನಾವು ಸಮಾಜದ ಲೆವೆಲಲ್ಲಿ ಅಂದರೆ ಸೊಸೈಟಿ ಒಳಗೆ ಸೊ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಅಂತಂದರೆ, ಸೊ ನಾವು ಎಲ್ಲೇ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ 6 feet ಅಂದರೆ 2 meters ಅಂತರವನ್ನು ಕಾಯ್ಕೊಳ್ಬೇಕು. ಜೊತೆಗೆ ಕಂಪಲ್ಸರಿ ನಾವು ಮಾಸ್ಕ್ನ ಯೂಸ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು ಮಾಸ್ಕ್ ಇಲ್ಲದೆ ಹೊರಗಡೆ ಹೋಗಬಾರದು. ಸೊ ಜೊತೆಗೆ ಯಾವುದೇ ಪ್ಲೇಸನ್ನು ನಾವು ಆಗಾಗ ಟಚ್ ಮಾಡಿದಾಗ ನಮ್ಮ ಕೈನ ಸೊ ವಾಶ್ ಮಾಡ್ಕೊಳ್ತಾ ಇದ್ದು ಅಥವಾ ಸ್ಯಾನಿಟೈಸ್ನ ಬಳಸುವುದರ ಮೂಲಕ ಸೊ ಇದನ್ನು ತಡೆಗಟ್ಟಬಹುದಾಗಿದೆ.
ಇನ್ನು ಯಾವಾಗೆಲ್ಲ ಕೈ ತೊಳಿಬೇಕು, ಹ್ಯಾಂಡ್ ವಾಷಿಂಗ್. ಇವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಪ್ರತಿ ಏನೆಲ್ಲ ಆಕ್ಟಿವಿಟಿ ಮಾಡ್ತೀವಿ, ಏನೇ ಕೆಲಸ ಮಾಡಿದ ನಂತರ ಹ್ಯಾಂಡ್ ವಾಷಿಂಗ್ ಮಾಡಬೇಕು. ಸೊ ಯಾವಾಗೆಲ್ಲ ನಾವು ಕೈ ತೊಳಿಬೇಕು, ನೀವು ಕೆಮ್ಮದಾಗ ಸೀನ್ದಾಗ ಆವಾಗನೂ ಸಸ್ತೆ ಕೈ ಬಳಸಿದ್ರೆ, ನೀವು ಟಿಶ್ಯೂ ಪೇಪರ್ ಬಳಸಿಲ್ಲ ಅಥವಾ ನೀವು ಕೈ ಬಳಸಿದ್ರೆ ಅದಕ್ಕೂ ಸಸ್ತೆ, ಆವಾಗನೂ ನೀವು ಹ್ಯಾಂಡ್ ವಾಶ್ ಮಾಡಬೇಕು. ಊಟದ ನಂತರ, ಊಟಕ್ಕಿಂತ ಮುಂಚೆ, ಆಮೇಲೆ ನೀವು ಹೊರಗಡೆ ಎಲ್ಲಿಂದಾದರೂ ಹೋಗಿ ಬಂದಾಗ ಆವಾಗನೂ ಹ್ಯಾಂಡ್ ವಾಶ್ ಮಾಡಬೇಕು. ಅದಾದಮೇಲೆ ರೆಸ್ಟ್ ರೂಮ್ ಯಾಕೆ ಅಂತಂದರೆ, ಇವಾಗ ನೀವು ಕಾಮನ್ ಬಾತ್ರೂಮ್ ಅಥವಾ ನಿಮ್ಮ ಆಫೀಸಲ್ಲೇ ಯಾವುದಾದ್ರೂ ಕಾಮನ್ ರೆಸ್ಟ್ ರೂಮ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಡೋರ್ ನಾಬ್ ಮುಟ್ತೀರಾ, ಆಮೇಲೆ ಟ್ಯಾಪ್ ಎಲ್ಲ ಮುಟ್ತೀರಾ. ಸೊ ಆವಾಗ ಏನು ಮಾಡಬೇಕಾಗುತ್ತೆ, ಅಲ್ಲೂ ಸಷ್ಟೇ, ನಿಮಗೂ ಗೊತ್ತಿರೋಕ್ಕಿಲ್ಲ, ಪಬ್ಲಿಕ್ ಪ್ಲೇಸಸ್ ಅಂತಂದರೆ ಹೊರಗಿಂದ ಯಾರು ಬೇಕಾದ್ರೂ ಬಂದಿರ್ತಾರೆ, ಫಾರ್ಮೈಟ್ ಟ್ರಾನ್ಸ್ಮಿಷನ್ ಅನ್ನೋದನ್ನ ಮುಂಚೆನೇ ಡಿಸ್ಕಸ್ ಮಾಡಿದ್ನಲ್ಲ, ಅದು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಕೆಲಸ ಮಾಡಿದಾಗ ನೀವು ಕೈ ತೊಳಿಬೇಕು. ಅದಾದಮೇಲೆ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರು ಅಥವಾ ಏನಾದರೂ ರೋಗದಿಂದ ಬಳಲುತ್ತಿದ್ದಾರೆ ಯಾರಾದರೂ ಇದ್ದರೆ, ಅವರು ಆ ಟೈಮಲ್ಲಿ ಸಷ್ಟೇ ನೀವು ಕೈ ತೊಳಿಬೇಕು. ಹ್ಯಾಂಡ್ ವಾಷಿಂಗ್ ಇವಾಗ ನೀವು ಎಲ್ಲೇ ನೀವು ಯೂಟ್ಯೂಬಲ್ಲಿ ಅಥವಾ ನೀವು WHO ಸ್ಟೆಪ್ಸ್ ಹೇಗೆ ಮಾಡಬೇಕು ಅಂತ ಎಲ್ಲ ಇರುತ್ತೆ. ಅಂದರೆ ಮೊದಲನೇದಾಗಿ ನೀವು ಕೈ ವೆಟ್ ಮಾಡಬೇಕು, ಆಮೇಲೆ ಸೋಪ್, ಯಾವುದೇ ಸೋಪ್ ಯೂಸ್ ಮಾಡ್ಬೋದು, ಲೈಫ್ ಬಾಯ್ ಆಗಿರಲಿ ಅಥವಾ ಯಾವುದೇ ಸೊಲ್ಯೂಷನ್ ಇರುತ್ತಲ್ಲ ಆ ಸೊಲ್ಯೂಷನ್, ಸೋಪ್ ಸೊಲ್ಯೂಷನ್ ಯೂಸ್ ಮಾಡಿ ಕೈ ತೊಳಿಬೋದು. ನೀವು ಎಲ್ಲ ಜಾಗದಲ್ಲಿ ಸಹ ತೊಳಿಬೇಕು, ಫಸ್ಟ್ ಕೈ ಹಿಂದೆ, ಬೆರಳು ಮಧ್ಯ, ಆಮೇಲೆ ಉಗುರು ಮಧ್ಯ, ಇದೆಲ್ಲ ನೀವು ಕರೆಕ್ಟಾಗಿ ನೀವು ಉಜ್ಜಬೇಕು.
ಸೊ ಇದ್ರ ಜೊತೆಗೆ ಏನಂತ ಅಂದರೆ, ನಾವು ಯಾವುದೇ ವಸ್ತುಗಳು ಮತ್ತು ವಸ್ತುಗಳ ಮೇಲ್ಮೈವನ್ನು ಆಗಾಗ ಸೋಂಕು ನಿವಾರಣಗೊಳಿಸ್ಬೇಕು. ಸೊ ನೀವು ಸೋಂಕು ನಿವಾರಕಗೊಳಿಸ್ಬೇಕು ಅಂತ ಅಂದರೆ, ನಾವು ಕೆಲವೊಂದು ಇವನ್ನು ಯೂಸ್ ಮಾಡುವಂಥದ್ದು ದ್ರಾವಣಗಳನ್ನು. ಸೊ ಅದರಲ್ಲಿ ಮುಖ್ಯವಾಗಿ ಅಂದರೆ ಡೆಟಾಯ್ಲ್ನ 1:20 dilutionsಅಲ್ಲಿ ನಾವು ಉಪಯೋಗಿಸ್ಬೋದು. ಅಂದರೆ 20 ml ಸೊ ಡೆಟಾಯ್ಲ್ಗೆ 400 ml ವಾಟರ್ನ ಬಳಸಿ ಅದನ್ನು ಅದರ ಮೂಲಕ ವಸ್ತುಗಳು ಮತ್ತು ವಸ್ತುಗಳ ಮೇಲ್ಮೈನನ್ನು ಸೋಂಕು ನಿವಾರಣಗೊಳಿಸ್ಬೋದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಪಿನಾಯ್ಲ್ ಇದ್ದಂತಹ ಸಂದರ್ಭದಲ್ಲಿ 100 ml ಸೊ 10 liters ನೀರನ್ನ ಬಳಸಿ ಆ ಮೂಲಕ ಕೂಡ ಅದನ್ನು ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳಲ್ಲಿ ಬಳಸಬಹುದು, ವಸ್ತುಗಳನ್ನ ಸೋಂಕು ನಿವಾರಣಗೊಳಿಸಬಹುದು. ಮತ್ತೆ ಲೈಸಾಲ್ ಇದ್ದಂತಹ ಸಂದರ್ಭದಲ್ಲಿ 60 ml ಲೈಸಾಲ್ಗೆ ಸೊ 4 liters ನೀರನ್ನು ಬೆರೆಸಿ ಸೊ ಆ ಮೂಲಕ ನೀವು ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು, ಅಂದರೆ ಮುಖ್ಯವಾಗಿ ನಾವು ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ಆಗಾಗ ಮುಟ್ಟುತ್ತಾ ಇರ್ತೀವೋ, ಅಂದರೆ ಸಿಂಪಲ್ ಆಗಿ ನಾವು ಸ್ವಿಚ್ ಬೋರ್ಡ್ಗಳು, ಡೋರ್ಸು, ಮತ್ತು ನಾವು ಓಡಾಡುವಂತಹ ಪ್ರದೇಶಗಳಾಗ್ಬೋದು, ಮತ್ತು ನಾವು ಮನೆಗೆ ಕೆಲವೊಂದು ಸಾರಿ ಹಾಲು ಮೊಸರು ಇವನನ್ನು ತೆಗೆದುಕೊಂಡು ಬರ್ತೀವಿ, ಅವನ್ನು ಕೂಡ ವಾಶ್ ಮಾಡಬೇಕಾಗಿದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಂತ ಅಂದರೆ, ತರಕಾರಿಗಳನ್ನು ತಂದಂತಹ ಸಂದರ್ಭದಲ್ಲಿ ಒಂದು 1 hour ಅಥವಾ 2 hours ಅದನ್ನು ಇಟ್ಟು ಆ ನಂತರ ನೀರನ್ನು ಟ್ಯಾಪ್ ಆನ್ ಮಾಡಿ ಆ ನೀರಿನಲ್ಲಿ ತೊಳೆದು ಸೊ ಮತ್ತೆ ಡ್ರೈ ಮಾಡಿ ನೀವು ರೆಫ್ರಿಜರೇಟರಲ್ಲಿ ಇಟ್ಕೊಳ್ಬೋದು. ಸೊ ಆಗಾಗ ತರಕಾರಿಗಳನ್ನು ತರುವ ಬದಲು ಒಂದೇ ಸಾರಿ ನೀವು ವಾರಕ್ಕೆ ಒಂದು ಸಾರಿ ತಂದು ಇಟ್ಕೊಳ್ಳುವುದು ತುಂಬ ಒಳ್ಳೆಯದು.
ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ಮಾಸ್ಕ್. ಇವಾಗ ನಾವು ನೋಡ್ತಾನೆ ಇದ್ದೀವಿ ಎಲ್ಲರೂ N95 ಸರ್ಜಿಕಲ್ ಮಾಸ್ಕ್ ಇದೆಲ್ಲ ಬೇರೆ ಬೇರೆ ಇದೆ. ಸೊ ಇವಾಗ 3 ಥರ ಮಾಸ್ಕ್ ನಾವು ಬಳಸ್ತೀವಿ ಈ ಪ್ಯಾಂಡಮಿಕ್ ಟೈಮಲ್ಲಿ, ಮಹಾಮಾರಿ ಪಿಡುಗಿನ ಟೈಮ್ನಲ್ಲಿ 3 ಥರ ಮಾಸ್ಕ್ ಬಳಸ್ತೀವಿ. ಒಂದು ಸರ್ಜಿಕಲ್ ಮಾಸ್ಕ್, ಒಂದು N95 ಮಾಸ್ಕ್, ಮತ್ತು ರೀಯೂಸಬಲ್ ಕ್ಲಾತ್ ಮಾಸ್ಕ್. ಇವಾಗ ನಾವು ಸಹಜವಾಗಿ ಅಂದರೆ ಕಾಮನ್ ಪಬ್ಲಿಕ್ ಸಾಮಾನ್ಯ ಜನರು ನಾವು ಏನು ಎಲ್ಲ ಯೂಸ್ ಮಾಡಬೇಕು ಅಂತಂದರೆ ರೀಯೂಸಬಲ್ ಕ್ಲಾತ್ ಮಾಸ್ಕ್ ಯೂಸ್ ಮಾಡೋದು ಒಳ್ಳೆಯದು, ಇದರಿಂದ ನಮಗೆ ಸೋಂಕು ಹರಡೋದಿಲ್ಲ. ಸರ್ಜಿಕಲ್ ಮಾಸ್ಕ್ ಮತ್ತು N95 ಮಾಸ್ಕ್ ಹೆಲ್ತ್ ಪ್ರೊಫೆಷನಲ್ ಅಂದರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಪೇಷಂಟ್ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗಾಗಿ ಅದಿರೋದು. ಯಾಕಂದರೆ ಸರ್ಜಿಕಲ್ ಮಾಸ್ಕ್ ವೆರಿ ಸಿಂಗಲ್ ಯೂಸ್, ಒಂದ್ಸತಿ ಯೂಸ್ ಮಾಡಿ ಅದು ಇಮಿಡಿಯೇಟಾಗಿ ನೀವು ಅದನ್ನ ಡಿಸ್ಪೋಸ್ ಮಾಡಬೇಕು. ಇವಾಗ ಕಾಮನ್ ಪಬ್ಲಿಕ್ ನಾವು ಎಷ್ಟೋ ಜನರನ್ನ ನೋಡ್ತಾ ಇರ್ತೀವಿ ಸರ್ಜಿಕಲ್ ಮಾಸ್ಕ್ ತೊಗೊಳ್ತಾರೆ, ಅದನ್ನ 1 hour ತನಕ ಯೂಸ್ ಮಾಡ್ತಾರೆ, ಅದು ಕಪ್ಪು ಬ್ರೌನ್ ಆಗೋಗ್ಬಿಟ್ಟಿರುತ್ತೆ, ಆವಾಗ ಅದನ್ನ ಯೂಸ್ ಮಾಡಬಾರ್ದು. ಸರ್ಜಿಕಲ್ ಮಾಸ್ಕ್ ಒಂದ್ಸತಿ ಅದು ಒದ್ದೆ ಆದಾಗ ಅಥವಾ 6 hours ಮ್ಯಾಕ್ಸಿಮಮ್ ಅದು ನಾವು 6 hours ತನಕ ಯೂಸ್ ಮಾಡ್ಬೋದು. ಪ್ಲಸ್ ಅದನ್ನ ಹೇಗೆ ಡಿಸ್ಪೋಸ್ ಮಾಡ್ತೀವಿ ಅಂದರೆ ಬಯೋಮೆಡಿಕಲ್ ವೇಸ್ಟ್. ಈ ಬಯೋಮೆಡಿಕಲ್ ವೇಸ್ಟ್ ಸೆಟಪ್ ಬರೀ ಹಾಸ್ಪಿಟಲ್ಸ್ ಅಥವಾ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಮನೇಲಿ ಅಂತಂದರೆ ಇವಾಗ ನೀವು ಮನೇಲಿ ಎಲ್ಲಾದರೂ ಇಟ್ಟರೆ ನಿಮ್ಮ ಮಕ್ಕಳು ಯಾರಾದರೂ ಬಂದು ಅದನ್ನ ಟಚ್ ಮಾಡ್ತಾರೆ, ತಿರ್ಗಾ ಅದರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಹರಡುವ ಸಾಧ್ಯತೆ ಇರುತ್ತೆ. ಸೊ ರಿಸ್ಕ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ N95 ಮಾಸ್ಕ್ಸ್ ಅಷ್ಟೇ, ಅದೇ ಎಕ್ಸ್ಟೆಂಡೆಡ್ ಯೂಸ್ ಅಂತ ಹೇಳ್ತೀವಿ. ಇದನ್ನ ಕಂಪ್ಲೀಟ್ ರೀಯೂಸೇಬಲ್ ಅಂದರೆ ಆವಾಗವಾಗ ಬಟ್ಟೆ ಥರ ಯೂಸ್ ಮಾಡಲಿಕ್ಕಾಗಕ್ಕಿಲ್ಲ, ಬಟ್ ಇದನ್ನ ಲ್ಯಾಬ್ ಸೆಟ್ಟಿಂಗ್ಸಲ್ಲಿ ಮಾತ್ರ ನೀವು ಇದನ್ನ ಸ್ಟೆರಿಲೈಸ್ ಮಾಡ್ಬೋದು. ಅಂದರೆ 70% ಇಥನಾಲ್ ಇಲ್ಲಾಂದರೆ ವೇಪರೈಸ್ಡ್ ಹೈಡ್ರೋಜನ್ ಪರಾಕ್ಸೈಡ್ ಮತ್ತು UV ಲೈಟ್ ಇದರಿಂದನೇ ನೀವು ಡಿಸ್ಇನ್ಫೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನ ಕಾಮನ್ ಯೂಸ್ಗೆ ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೆಸ್ಟ್ ಏನು ಬೇಕಾಗಿರೋದು ಅಂತಂದರೆ ರೀಯೂಸಬಲ್ ಕ್ಲಾತ್ ಮಾಸ್ಕ್. ನೀವು ಯಾವುದೇ ಕಾಟನ್ ಬಟ್ಟೆ ಅಥವಾ ಕಾಟನ್ ಮಾಸ್ಕ್ ಇಲ್ಲಾಂದರೆ ಕರ್ಚಿಫ್ನೇ 3-4 layer ತನಕ ನೀವು ಫೋಲ್ಡ್ ಮಾಡಿ ಹಾಕಿದರೂ ಸಾಕಾಗುತ್ತೆ, ನಿಮ್ಗೆ ಇದರಿಂದನೂ ಪ್ರೊಟೆಕ್ಷನ್ ಸಿಕ್ಕೇ ಸಿಗುತ್ತೆ. ಸೊ ಸರ್ಜಿಕಲ್ ಮಾಸ್ಕ್ N95 ಮಾಸ್ಕ್ ಪ್ರೊಫೆಷ್ನಲ್ಸ್ಗಾಗಿ ಇಟ್ಟಿರಿ, ಜಾಸ್ತಿ ನಾವು ಯೂಸ್ ಮಾಡಿ ಕನ್ಸ್ಯೂಮ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಖಾಲಿ ಆಗೋಗುತ್ತೆ. ಸೊ ಅವರು ಅದರಿಂದ ಅವರಿಗೆ ಡೆಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಹೆಲ್ತ್ ಪ್ರೊಫೆಷ್ನಲ್ಸ್ಗೆ.
ಈ ಮಾಸ್ಕನ್ನು ಬಳಸೋದ್ರಿಂದ ವ್ಯಕ್ತಿಗಳಲ್ಲಿ ಯಾವ ರೀತಿ ಹರಡುತ್ತೆ, ಯಾವ ಪ್ರಮಾಣದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಪಾಸಿಟಿವ್ ಇರುವಂಥ ಕೊರೋನಾ ವ್ಯಕ್ತಿ ಯಾವುದೇ ರೀತಿ ಮಾಸ್ಕ್ ಧರಿಸದೆ, ಸೊ ಯಾವುದೇ ರೀತಿಯ ಕೊರೋನಾ ಇಲ್ಲದಂತಹ ವ್ಯಕ್ತಿ ಅವನ ಎದುರಿಗೆ ಮಾತಾಡಿದಾಗ ಸುಮಾರು 70% ಅವನಿಗೆ ಹರಡುವಂತಹ ಸಾಧ್ಯತೆ ಇರುತ್ತೆ. ಸೊ ಕೊರೋನಾ ವ್ಯಕ್ತಿ ಮಾಸ್ಕನ್ನು ಧರಿಸಿ ಕೊರೋನಾ ಇಲ್ಲದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅವನ ಎದುರಿಗೆ ಅವನ ಜೊತೆ ಮಾತಾಡಿದಂತಹ ಸಂದರ್ಭದಲ್ಲಿ ಕೇವಲ 5% ಹರಡುವಂತಹ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಇಬ್ಬರು ವ್ಯಕ್ತಿ ಅಂದರೆ ಸಾಮಾನ್ಯ ವ್ಯಕ್ತಿ ಮತ್ತು ಕೊರೋನಾ ಪಾಸಿಟಿವ್ ವ್ಯಕ್ತಿ ಇಬ್ಬರೂ ಮಾಸ್ಕನ್ನು ಧರಿಸಿದಂತಹ ಸಂದರ್ಭದಲ್ಲಿ ಈ ಕೊರೋನಾ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಂದರ್ಭ ಚಾನ್ಸಸ್ ಕೇವಲ 1.5% ಮಾತ್ರ ಇರುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಮಾಸ್ಕನ್ನು ಧರಿಸಲೇಬೇಕು.
ಸೊ ನಾನು ಮೊದಲೇ ಹೇಳಂಗೆ ರೀಯೂಸಬಲ್ ಮಾಸ್ಕ್ ಮಾತ್ರ ಬಳಸಿ. ಅದಾದಮೇಲೆ ಮಾಸ್ಕ್ ಯೂಸ್ ಮಾಡುವಾಗ ಏನೆಲ್ಲ ಶಿಷ್ಟಾಚಾರ, ಏನೆಲ್ಲ ಎಟಿಕೆಟ್ಸ್ ನೀವು ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಮದು ಮಾಸ್ಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ಕೈ ತೊಳಿಬೇಕು, ಯಾಕಂದರೆ ಅದರಲ್ಲೂ ಸಸ್ತಿ ನೀವು ಬೇರೆ ಜಾಗ ಎಲ್ಲ ಮುಟ್ಟಿರ್ತೀರ, ತಿರ್ಗಾ ನಿಮ್ಮ ಮಾಸ್ಕನ್ನ ನೀವು ಕಂಟಾಮಿನೇಟ್ ಮಾಡಬಾರ್ದು. ಅದಾದಮೇಲೆ ಮಾಸ್ಕ್ ನೀವು ಅದನ್ನ ರೀಯೂಸ್ ಮಾಡುವಾಗ ಸಸ್ಯ ಇಮಿಡಿಯೇಟಾಗಿ ಒಂದು ದಿವಸದ ನಂತರ ಅದನ್ನ ನೀವು ವಾಶ್ ಮಾಡಬೇಕಾಗುತ್ತೆ. ವಾಶ್ ಮಾಡೋಕ್ಕಿಂತ ಮುಂಚೆ, ತೆಗಿಯೋಕ್ಕಿಂತ ಮುಂಚೆನೋ ಅಥವಾ ತೆಗೆದ ನಂತರನೂ ನೀವು ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ. ಮತ್ತು ನೀವು ಮೂಗನ್ನ ಕರೆಕ್ಟ್ ಕಂಪ್ಲೀಟಾಗಿ ಕವರ್ ಮಾಡಬೇಕು. ಸೊ ಮೂಗು ಕವರ್ ಮಾಡಿಲ್ಲ ಅಂತಂದರೆ ನೀವು ಮಾಸ್ಕ್ ಹಾಕಿದ್ರು ಹಾಕದಿದ್ರು ಏನು ಪ್ರಯೋಜನ ಇಲ್ಲ. ಸೊ ಇದಾಗಿ ಮೇನಾಗಿ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಮಾಸ್ಕ್ ಯೂಸ್ ಮಾಡುವಾಗ. ನೆಕ್ಸ್ಟ್ ರೆಸ್ಪಿರೇಟ್ರಿ ಎಟಿಕೆಟ್ ಅಂದರೆ ಉಸಿರಾಟದ ಶಿಷ್ಟಾಚಾರ. ನೀವು ಹೇಗೆಲ್ಲ ಸೀನ್ ಬಂದಾಗ ಅಥವಾ ಕೆಮ್ಮು ಬಂದಾಗ ಎಲ್ಲ ನೀವು ಏನೆಲ್ಲ ಮಾಡಬೇಕಾಗುತ್ತೆ ಅಂತ, ಮೊದಲನೇದಾಗಿ ನೀವು ಟಿಶ್ಯೂ ಪೇಪರ್ ಯೂಸ್ ಮಾಡಿ. ಟಿಶ್ಯೂ ಪೇಪರ್ ಇಲ್ಲ, ಟಿಶ್ಯೂ ಪೇಪರ್ ಯೂಸ್ ಮಾಡಿ ಆದಮೇಲೆ ಅದನ್ನ ಇಮಿಡಿಯೇಟಾಗಿ ನೀವು ಡಿಸ್ಪೋಸ್ ಮಾಡಬೇಕು. ಅದು ಇಲ್ಲ ಅಂತಂದರೆ ನಿಮ್ಮ ಕೈಯಲ್ಲಿ ಟಿಶ್ಯೂ ಪೇಪರ್ ಅಥವಾ ಬಟ್ಟೆ ಕರ್ಚಿಫ್ ಏನೂ ಇಲ್ಲ ಅಂತಂದರೆ ನಿಮ್ಮ ಮೊಣಕೈ ಅಂದರೆ ಎಲ್ಬೋನ ಕವರ್ ಮಾಡಿಬಿಟ್ಟು ನೀವು ಕೆಮ್ಮದ ಸೀನನ್ನು ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇಮಿಡಿಯೇಟಾಗಿ ಕೈ ತೊಳಿಬೇಕು. ಯಾಕೆ ಮೊಣಕೈ ಯೂಸ್ ಮಾಡ್ತೀವಿ ಅಂತಂದರೆ ಇವಾಗ ನೀವು ಕೈಗೆ ನೀವು ಸೀನಿದ್ರೆ, ಡೈರೆಕ್ಟ್ ಆಗಿ ಸೀನಿದ್ರೆ ನೀವು ಕೈ ತೊಳೆಯಲ್ಲ ಅಂತಂದ್ರೆ ಬೇರೆ ಸರ್ಫೇಸ್ ಬೇರೆ ಜಾಗನೆಲ್ಲ ಮುಟ್ತೀರಾ, ಅಲ್ಲಿ ಏನಾಗುತ್ತೆ ಸೋಂಕಿದ್ರೆ, ನಿಮ್ಗೆ ಸೋಂಕಿದ್ರೆ ಅದರಿಂದ ಫಾರ್ಮೆಟ್ ಟ್ರಾನ್ಸ್ಮಿಷನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ.
ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಸಾಮಾಜಿಕ ಅಂತರ ಅಂತ ಕರಿತೀವಿ. ಸೊ ಯಾಕಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಎಲ್ಲಾ ಕಡೆನೂ ಹೊರಗಡೆ ಹೋಗ್ತೀವಿ, ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಅಂಗಡಿಗಳಿಗೆ, ಮಾಲ್ಗಳಿಗೆ, ಮತ್ತೆ ನಾವು ಕೆಲವೊಂದು ಸಾರಿ ಮೆಡಿಕಲ್ ಸೆಂಟರ್ಗೆ ಹೋಗ್ತೀವಿ, ಕೆಲವೊಂದು ಮಾಲು, ಹಣ್ಣು, ತರಕಾರಿ ಎಲ್ಲವನ್ನು ತರದಕ್ಕೆ ಹೋಗ್ತೀವಿ. ಸೊ ಆ ತರುವಂತಹ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ 2 ಮೀಟರ್ ಅಂತರವನ್ನು ಕಾಯ್ಕೊಳ್ಬೇಕು. ಯಾಕಂದ್ರೆ ಈ ವೈರಸ್ಸು ಸುಮಾರು 1-1.5 ಮೀಟರ್ನಷ್ಟು ಚಲಿಸುವಂಥ ಸಾಮರ್ಥ್ಯ ಇರುತ್ತೆ. ಸೊ ಆ ದೃಷ್ಟಿಯಿಂದ 2 ಮೀಟರ್ನಷ್ಟು ಅಂತರವನ್ನು ಕಾಯ್ಕೊಂಡ್ರೆ ಸೊ ಆ ಮೊದಲನೇ ವ್ಯಕ್ತಿಯಿಂದ 2ನೇ ವ್ಯಕ್ತಿಗೆ ಸೊ ಈ ವೈರಸ್ ಯಾವುದೇ ರೀತಿ ಹರಡಂತಹ ಸಾಧ್ಯತೆ ಇರುವುದಿಲ್ಲ. ಆ ದೃಷ್ಟಿಯಿಂದ ಎಲ್ಲೇ ಹೋದರೂ ಕೂಡ ನೀವು 2 ಮೀಟರ್ ಅಂತರವನ್ನು ಕಾಯ್ದುಕೊಳ್ಳುವುದು ಉತ್ತಮ. ಸೊ ನಾವು ಏನೇನು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂದರೆ ಈ ಕೊರೋನಾ ವೈರಸ್ನಿಂದ ಯಾವ್ಯಾವ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಂದರೆ,
ಮೊದಲದಾಗಿ ಇವಾಗ ಫಿಸಿಕಲ್ ಡಿಸ್ಟೆನ್ಸ್ ಅಂದರೆ ಸಾಮಾಜಿಕ ಅಂತರ ನಾವು ವಹಿಸ್ಬೇಕು. ಯಾಕಂತಂದರೆ ಇವಾಗ ಸೀನ್ದಾಗ ಅಥವಾ ಕೆಮ್ಮದಾಗ ನಮ್ಮದು ಎಂಜಲ ಹನಿ ಅಥವಾ ಏನೆಲ್ಲ ನಮ್ಮದು ಡ್ರಾಪ್ಲೆಟ್ ಸ್ಪ್ರೆಡ್ ಇರುತ್ತಲ್ಲ, ಅದು ಅಟ್ಲೀಸ್ಟ್ 1.5 ಮೀಟರ್ ತನಕ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಇವಾಗ ಲಾಕ್ಡೌನ್ ಎಲ್ಲ ಮುಗೀತು, ನೆಕ್ಸ್ಟ್ ನಮಗೆ ಇವಾಗ ನಾವು ನಾರ್ಮಲ್ ಲೈಫ್ ಸ್ಟೈಲಿಗೆ ಹಿಂತಿರುಗ್ತಿದ್ದೀವಿ. ಹಾಗಂತ ಮಾತ್ರಕ್ಕೆ ನಾವು ಏನೆಲ್ಲ ನಾವು ಸೇಫ್ಟಿ ರೆಕಮೆಂಡೇಶನ್ ಅಥವಾ ಏನೆಲ್ಲ ನಾವು ಶಿಷ್ಟಾಚಾರ ಅಥವಾ ಏನೇ ನಾವು ಡಿಸಿಪ್ಲಿನ್ ಫಾಲೋ ಮಾಡ್ತಿದ್ವಿ ಲಾಕ್ಡೌನ್ ಟೈಮಲ್ಲಿ, ಇವಾಗ ಲಾಕ್ಡೌನ್ ನಂತರನ ನಾವು ಇನ್ನೂ ಜಾಸ್ತಿ ಕಾಶಿಯಸ್ ಆಗಿ ಇರಬೇಕು. ಸೊ ಸ್ವಲ್ಪ ಸೇಫ್ಟಿ ರೆಕಮೆಂಡೇಶನ್ ನಾವು ಲಿಸ್ಟ್ ಮಾಡ್ತೀವಿ. ಮೊದಲನೇದಾಗಿ ಪ್ರಯಾಣ ಮಾಡುವಾಗ ನೀವು ಏನೆಲ್ಲ ಮಾಡಬೇಕು, ಸೊ ಏನೆಲ್ಲ ನಾವು ಹೈಜಿನ್ ಮೆಷರ್ಸ್ ಎಲ್ಲ ಹೇಳಿದ್ವಿ ಅದೆಲ್ಲ ಕಡ್ಡಾಯವಾಗಿ ಮಾಡಬೇಕು. ಮಾಸ್ಕ್ ಧರಿಸ್ಬೇಕು, ಆಮೇಲೆ ಸ್ಯಾನಿಟೈಸೇಷನ್ ಎಲ್ಲ ಮಾಡಬೇಕು. ಪ್ಲಸ್ ಇವಾಗ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಬೆಸ್ಟ್ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಕಾರ್ನಲ್ಲಿ ಟ್ರಾವೆಲ್ ಮಾಡೋದಾದರೆ ಬರೀ ಒಬ್ಬರು ಅಥವಾ ಇಬ್ಬರು ಹೋದರೆ ಸಾಕಾಗುತ್ತೆ. ಇವಾಗ 5 ಮೆಂಬರ್ಸ್ ಕೆಪಾಸಿಟಿ ಇರುವ ಕಾರಲ್ಲಿ ಮ್ಯಾಕ್ಸ್ 3 ಮೆಂಬರ್ಸ್ 2 ಮೆಂಬರ್ಸ್ ಸಾಕಾಗುತ್ತೆ. ಆಮೇಲೆ ನೀವು ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಥವಾ ಓಲಾ ಅಥವಾ ಊಬರ್ ಕ್ಯಾಬ್ ಪೂಲಿಂಗ್ ಏನಾದರೂ ತೊಗೊಳ್ತಾ ಇದ್ರೆ ಆವಾಗನೂ ಸಸ್ತೆ, ನೀವು ಆದಷ್ಟು ಶೇರಿಂಗ್ ಅವಾಯ್ಡ್ ಮಾಡಿ ಅಂದರೆ ಸಿಂಗಲ್ ಜರ್ನಿ ಮಾಡಲಿಕ್ಕೆ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಾದರೂ ತೊಗೊಂಡ್ರೆ ಆದಷ್ಟು ನೀವು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಅಂದರೆ ಎಕ್ಸ್ಟ್ರಾ ಒಂದು ಡ್ರೆಸ್ ನೀವು ಮೇಂಟೈನ್ ಮಾಡಿರಿ. ಯಾಕಂದರೆ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಡೆಫಿನೆಟ್ ಆಗಿ ನಿಮಗೆ ಆ ಕ್ರೌಡ್ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಅಂತರ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಸೆಪ್ರೇಟ್ ನೀವು ಆಫೀಸ್ಗೆ ಹೋಗೋ ಟೈಮಲ್ಲಿ ಬೇಕಾದ್ರೆ ಸೆಪ್ರೇಟ್ ಡ್ರೆಸ್ ಇಟ್ಕೊಳ್ಳಿ.
ಈಗ ನಾವು ಶಾಲೆಗೆ ಹೋಗುವಂಥ ಶಾಲೆಯ ಸಂದರ್ಭದಲ್ಲಿ ಅಥವಾ ವರ್ಕ್ ಪ್ಲೇಸ್ ನಾವು ಕಚೇರಿಗಳ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಸುರಕ್ಷತೆಗಳನ್ನು ಕಾಪಾಡಿಕೊಳ್ಳಬೇಕು ಅಂತ. ಸೊ ನಾವು ಕಚೇರಿಗೆ ಎಂಟ್ರಿ ಆಗುವ ಮೊದಲೇ ನಮ್ಮ ಟೆಂಪ್ರೇಚರ್ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಆ ಥರ್ಮಲ್ ಸ್ಕ್ರೀನಿಂಗಲ್ಲಿ ನಾರ್ಮಲ್ ಇದ್ದಂತಹ ವ್ಯಕ್ತಿಯನ್ನು ಒಳಗಡೆ ಬಿಡುವಂಥದ್ದು, ಸೊ ಸ್ವಲ್ಪ ಅಬ್ನಾರ್ಮಾಲಿಟಿ ಫೀವರ್ ಐ ಇರುವಂಥವನ್ನು ಸೊ ರಿಟರ್ನ್ ಮನೆಗೆ ಕಳಿಸ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಫುಡ್ ಪೆಡಲ್ ಮೂಲಕ, ಸೊ ಅಂದರೆ ಒಂದು ಸ್ಯಾನಿಟೈಸ್ನ ಕೈ ಯೂಸ್ ಮಾಡಬೇಕು. ನಾವು ಹೊರಗಡೆಯಿಂದ ಬರಬೇಕಾದ್ರೆ ಬೇರೆ ಎಲ್ಲ ವಸ್ತುಗಳನ್ನು ಮುಟ್ಟು ಬಂದಿರ್ತೀವಿ. ಆ ದೃಷ್ಟಿಯಿಂದ ಕಚೇರಿ ಅಥವಾ ಶಾಲೆಗೆ ಒಳಗಡೆ ಹೋಗುವಂತಹ ಮುಂದೆಯೇ ಸೊ ನಮ್ಮ ಕೈಗೆ ಫುಲ್ಲು ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಮಾಡಬೇಕಾದ್ರೆ ಡಬ್ಬ ಇಟ್ಟು ಆ ಮೂಲಕ ಸ್ಯಾನಿಟೈಸ್ ಎಲ್ಲರೂ ಟಚ್ ಮಾಡೋದ್ರಿಂದ ಫುಡ್ ಪೆಡಲ್ ಇರುವಂತಹ ಸ್ಯಾನಿಟೈಸರ್ನ ಬಳಸೋದು ತುಂಬ ಒಳ್ಳೆಯದು. ಸೊ ಇನ್ನೊಂದು ಮುಖ್ಯವಾಗಿ ಏನಂತ ಅಂದರೆ ಕಚೇರಿಗಳಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಎಲ್ಲರೂ ಲಂಚ್ ಟೈಮಲ್ಲಿ ಒಟ್ಟಿಗೆ ಕೂತ್ಕೊಂಡು ಸೊ ಟೀ ಕುಡಿಯುವಾಗ ಒಟ್ಟು ಒಬ್ಬೊಬ್ಬ ಪಕ್ಕನ ಕುಳಿತುಕೊಂಡು ನಾವು ಟೀನ ಮತ್ತು ಲಂಚ್ನ ಶೇರ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಈ ಸಾಂಕ್ರಾಮಿಕ ರೋಗ ಇರುವಂತಹ ಸಂದರ್ಭದಲ್ಲಿ ಆದಷ್ಟು ಒಬ್ಬರಿಂದ ಒಬ್ಬರಿಗೆ 1-2 ಮೀಟರ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಸೊ ನಾವು ಊಟ ಮಾಡುವಂಥದ್ದಾಗ್ಬೋದು ಅಥವಾ ಕಾಫಿ ಕುಡಿಯುವಂಥದ್ದನ್ನು ಮಾಡಬೇಕಾಗುತ್ತೆ. ಸೊ ಜೊತೆಗೆ ಶಾಲೆಯಲ್ಲಿ ಇನ್ನೊಂದು ಕೆಲವೊಂದು ನಮಗೆ ಶಾಲೆಯಲ್ಲಾಗಲಿ ಅಥವಾ ಕಚೇರಿಗಳಲ್ಲಾಗಲಿ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ. ನಾವು ಏನು ಮಾಡ್ತೀವಿ, ಯಾವಾಗಾದರೂ ಬುಕ್ಸನ್ನು ರಿಮೂವ್ ಮಾಡಬೇಕಾದ್ರೆ, ಪೇಜನ್ನು ರಿಮೂವ್ ಮಾಡಿ ತೆಗೀಬೇಕಾದ್ರೆ ಬಾಯಲ್ಲಿ ಎಂಜಲನ್ನು ಉಪಯೋಗಿಸಿ ಆ ಮೂಲಕ ಅದನ್ನ ತೆಗಿತೀವಿ. ಆ ದೃಷ್ಟಿಯಿಂದ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ಆ ಇದನ್ನ ವಸ್ತುಗಳನ್ನ ಪೇಪರ್ಸ್ನ ಮುಟ್ಟಿರ್ತೀರ, ಅದನ್ನು ನೀವು ಬಾಯಿಗೆ ಇಟ್ಕೊಂಡ್ರೆ ಆ ಮೂಲಕ ನಿಮಗೂ ಮತ್ತೆ ಆ ಪೇಪರ್ಸಲ್ಲಿ ಯಾವುದಾದ್ರೂ ವೈರಸ್ ಇದ್ದರೆ ನಿಮ್ಗೆ ಹರಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಇನ್ನೊಂದು ಏನಂತ ಅಂದರೆ ಮನೆ ಆಫೀಸ್ನಲ್ಲಿ ಇರುವಂಥ ನಮ್ಮ ಕಚೇರಿಯಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಸೊ ಆಗಾಗ ನಾವು ಡಿಸ್ಇನ್ಫೆಕ್ಟ್ ಮಾಡಬೇಕು, ಸೋಂಕುರಹಿತಗೊಳಿಸಬೇಕು. ಈಗ ಮುಖ್ಯವಾಗಿ ನಾವು ಏನೇನು ವಸ್ತುಗಳನ್ನು ಮುಟ್ತೀವಿ, ಸೊ ಇಂಪಾರ್ಟೆಂಟಾಗಿ ಪೆನ್ ಆಗ್ಬೋದು, ಪೆನ್ಸಿಲ್ಲು, ಕ್ಯಾಲ್ಕುಲೇಟರ್ಸು, ಸೊ ಮತ್ತು ಡೆಸ್ಕ್ ಇದು ಫೋನ್ ಈಗ ಕಚೇರಿಗಳಲ್ಲಿ ಲ್ಯಾಂಡ್ಲೈನ್ ಇರುತ್ತೆ, ಆದಷ್ಟು ಲ್ಯಾಂಡ್ಲೈನ್ ಬಳಸೋದನ್ನು ಕಡಿಮೆ ಮಾಡಬೇಕು. ಯಾಕೆಂದರೆ ಲ್ಯಾಂಡ್ಲೈನ್ ಬಳಸುವಾಗ ಏನು ಮಾಡ್ತೀವಿ, ಎಲ್ಲರೂ ಅದನ್ನು ಮುಟ್ತಾ ಇರ್ತಾರೆ. ಸೊ ಆ ದೃಷ್ಟಿಯಿಂದ ಆ ಲ್ಯಾಂಡ್ಲೈನ್ ಬಳಸುವಂಥದ್ದನ್ನು ಕಡಿಮೆ ಮಾಡಬೇಕು. ಸೊ ಕಂಪ್ಯೂಟರ್ ಆಗ್ಬೋದು ಅಥವಾ ಡೆಸ್ಕ್ಟಾಪ್ಗಳು ಈ ಮಾನಿಟರ್ನೆಲ್ಲ ನಾವು ಆಗಾಗ ಸರ್ಫೇಸ್ನ ಡಿಸ್ಇನ್ಫೆಕ್ಟ್ ಮಾಡ್ತಾ ಇರಬೇಕು. ಜೊತೆಗೆ ಫೈಲ್ಸ್ಗಳು, ಒಬ್ಬ ಇವನು ಅಟೆಂಡರು ಅಥವಾ ಬೇರೆಯವರು ಅದನ್ನ ಫೈಲ್ಸ್ನ ಒಂದಿಂದ ಒಂದು ಕಡೆಗೆ ರಿಮೂವ್ ಮಾಡ್ತಾರೆ, ಆದಷ್ಟು ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಳೋದು ಉತ್ತಮ. ಆದರೆ ಇಂಪಾರ್ಟೆಂಟ್ ಆಗಿ ಯಾವುದೇ ವಸ್ತುಗಳನ್ನು ನಾವು ಮುಖ್ಯವಾಗಿ ಹೆಚ್ಚೆಚ್ಚು ಮುಟ್ಟುವಂತಹ ವಸ್ತುಗಳನ್ನು ಶಾಲೆಗಳಲ್ಲಾಗಿದ್ದರೆ ಬೆಂಚು, ಚೇರು, ಬೋರ್ಡ್ಸು ಮತ್ತು ಅವ್ರ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಡೋರ್ಸ್ಗಳು, ಅವೆಲ್ಲವನ್ನು ಕೂಡ ಸೋಂಕು ನಿವಾರಣೆಗೊಳಿಸಬೇಕು.
ಇನ್ನು ಮುಂದೆ ಇವಾಗ ನೀವು ಎಲ್ಲ ಆಫೀಸ್ ಅಥವಾ ಎಲ್ಲದರಿಂದ ಹೊರಗಡೆ ಹೋಗಿ ಈವ್ನಿಂಗ್ ಟೈಮಲ್ಲಿ ವಾಪಸ್ ರಿಟರ್ನ್ ಆಗುವಾಗ ಮನೆಗೆ ಹಿಂತಿರುಗಿದಾಗ ನೀವು ಏನೆಲ್ಲ ಮಾಡಬೇಕು ಅಂತ. ಸೊ ಮೊದಲನೇದಾಗಿ ಕೈ ತೊಳಿಬೇಕು. ಸೊ ಕೈ ತೊಳಿಯದೆ ಯಾವುದೇ ಐಟಮ್ನ ಮುಟ್ಟಬೇಡಿ ನೀವು. ಆಮೇಲೆ ಇನ್ನೊಂದು ಕಾಮನ್ ಅಭ್ಯಾಸ ಇರುತ್ತೆ, ಚಿಕ್ಕ ಮಕ್ಕಳು ಮನೇಲಿ ಏನಂದರೆ ಓಡ್ ಬರ್ತಾರೆ ನಿಮ್ಮನ್ನ ಮುಟ್ಟಕ್ಕೆ ಅಥವಾ ಟಚ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಮನೇಲಿರುವ ಮಕ್ಕಳು ಅಥವಾ ಬೇರೆಯವ್ರಿಗೂ ಸಷ್ಟೇ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಸೊ ಹ್ಯಾಂಡ್ ವಾಶ್ ಅಥವಾ ನಿಮ್ಮದು ಏನೇ ಬೇಸಿಕ್ ಹೈಜಿನ್ ಎಟಿಕೆಟ್ ಏನಾದರೂ ಇರುತ್ತೆ ಅದು ಮುಗಿಸೋಕ್ಕಿಂತ ಮುಂಚೆ ಟಚ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್, ನೀವೇನೆಲ್ಲ ಐಟಮ್ಸ್ ಹೊರಗಡೆ ತೊಗೊಂಡೋಗಿರ್ತೀರಾ, ಬ್ಯಾಗ್ ಆಗಿರಲಿ, ಲ್ಯಾಪ್ಟಾಪ್ ಬ್ಯಾಗ್, ಪರ್ಸ್ ಏನೇ ಇದ್ದರೂ ಸಷ್ಟೆ ಅದನ್ನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಒಂದು ಸ್ಪೆಸಿಫಿಕ್ ಲೊಕೇಶನಲ್ಲಿ ಇಟ್ಟಿರಿ. ಯಾಕಂದರೆ ಇವಾಗ ಬೆಡ್, ಆಮೇಲೆ ನೀವು ಚೇರ್ ನೆಲದಲ್ಲಿ ಇಟ್ಟರೆ ಚಿಕ್ಕ ಮಕ್ಕಳು ಬಂದು ಅದನ್ನ ಟಚ್ ಮಾಡ್ತಾರೆ. ಪ್ಲಸ್ ಅದರಲ್ಲೂ ಸಷ್ಟೆ ನಿಮಗೂ ಗೊತ್ತಿಲ್ಲ ನೀವು ಇನ್ಫೆಕ್ಟೆಡ್ ಪರ್ಸನ್ ಕಾಂಟ್ಯಾಕ್ಟಲ್ಲಿ ಬಂದಿದ್ರಾ ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಟ್ರಾನ್ಸ್ಮಿಷನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ನೀವು ಒಂದು ಸ್ಪೆಸಿಫಿಕ್ ಲೊಕೇಶನ್ ಇಟ್ಟಿರಿ. ಆಮೇಲೆ ನೆಕ್ಸ್ಟ್, ನೀವು ಲಾಂಡ್ರಿ ಬ್ಯಾಗ್ ಮೇಂಟೈನ್ ಮಾಡಿ. ಏನೆಲ್ಲ ನೀವು ಹೊರಗಡೆಯಿಂದ ಹೊರಗಡೆ ಹೋಗುವಾಗ ಬಟ್ಟೆ ಹಾಕ್ಕೊಂಡಿರ್ತೀರ ಅದನ್ನೆಲ್ಲ ಒಂದು ಲಾಂಡ್ರಿ ಬ್ಯಾಗಲ್ಲಿ ಹಾಕಿರಿ. ಲಾಂಡ್ರಿ ಬ್ಯಾಗ್ ಅಥವಾ ಒಂದು ಪರ್ಟಿಕ್ಯುಲರ್ ಬಕೆಟಲ್ಲಿ ಇಟ್ಟಿರಿ. ಸೊ ಹಾಗೆ ಏನಾಗುತ್ತೆ, ತಿರುಗಾ ನೀವು ಬೇರೆ ಕಡೆ ಇಟ್ಟರೆ ಮಕ್ಕಳು ಯಾರು ಮುಟ್ಟಕ್ಕಿಲ್ಲ. ಸೊ ಹಾಗಾಗಿ ನೀವು ಟ್ರಾನ್ಸ್ಮಿಷನ್ ಅವಾಯ್ಡ್ ಮಾಡ್ಬಾರ್ದು. ಮತ್ತು ತಪ್ಪದೆ ನೀವು ಸ್ನಾನ ಮಾಡಿ ಅದಾದ ನಂತರ ಮನೆ ಮಂದಿನೆಲ್ಲ ನೀವು ಭೇಟಿ ಮಾಡಿ.
ಸೊ ನಾವೀಗ ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನೇ ಮನೆಯಲ್ಲಿ ಇರುವಂತಹ ವಯಸ್ಸಾದಂಥವ್ರ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅತ್ತೆ ಮಾವ, ಬೇರೆ ಯಾವುದೇ ವಯಸ್ಸಾದಂತಹವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂದರೆ, ಸೊ ನಾವು ಯಾವುದೇ ಕಾರಣಕ್ಕೂ ಹೋದ ತಕ್ಷಣ ಅವ್ರನ್ನ ಜೊತೆ ಮಾತಾಡೋದಾಗಲಿ, ಅವ್ರನ್ನ ಟಚ್ ಮಾಡೋದಾಗಲಿ ಮಾಡಬಾರ್ದು. ಅವ್ರಿಗೆ ಆದಷ್ಟೂ ಸಾಧ್ಯವಾದರೆ ಅವ್ರಿಗೆ ಸಪ್ರೇಟ್ ಅವರಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಮನೆಗಳಲ್ಲಿ ಸಪ್ರೇಟ್ ರೂಮನ್ನ ಇದ್ದರೆ, ಸೊ ಫೆಸಿಲಿಟೀಸ್ ಇದ್ದರೆ ಅವರನ್ನು ಸಪ್ರೇಟಾಗಿ ಒಂದು ರೂಮಲ್ಲಿ ಇಡೋದಕ್ಕೆ ನೋಡಬೇಕು. ಸೊ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟಾಗಿ ಏನಂತ ಅಂದರೆ, ಆದಷ್ಟೂ ಬೈ ಚಾನ್ಸ್ ಏನಾದ್ರೂ ಅವರು ನಮ್ಮಿಂದ ದೂರ ಇದ್ದಂಥ ಸಂದರ್ಭದಲ್ಲಿ ಅವರು ಒಂಟಿಯಾಗಿರ್ತಾರೆ, ಆಗಾಗ ನಾವು ಅವನ ಫೋನಿನ ಮೂಲಕ ಅಥವಾ ಸೊ ಮೊಬೈಲ್ಗಳನ್ನ ಇದು ಚಾಟ್ ಮಾಡುವುದ್ರ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ಅವ್ರನ್ನ ಆಗಾಗ ಮಾತಾಡಿಸ್ತಾ ಇರಬೇಕು. ಯಾಕಂದರೆ ಈಗ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಬೇರೆ ಕಡೆ ಓಡಾಡೋದಕ್ಕಾಗಲ್ಲ. ಸೊ ಒಬ್ಬಂಟಿಯಾಗಿರ್ತಾರೆ, ಬೇರೆ ಬೇರೆ ಮಾನಸಿಕವಾಗಿ ಸೊ ಹಿಂಸೆ ಅನಿಸ್ತಾ ಇರುತ್ತೆ. ಆ ದೃಷ್ಟಿಯಿಂದ ನಾವು ಯಾವ ವಯಸ್ಸಾದವರ ಜೊತೆ ಆದಷ್ಟೂ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಸೊ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ.
ಇನ್ನು ಮುಂದೆ ಚಿಕ್ಕ ಮಕ್ಕಳು ಮನೇಲಿ ಇನ್ಫೆಂಟ್ಸ್ ಅಥವಾ ಚಿಕ್ಕ ಮಕ್ಕಳು ಅಥವಾ ಅಡೋಲೆಸೆನ್ಸ್ ಯಾರೇ ಮಕ್ಕಳು ಇದ್ದರೆ ಅವ್ರಿಗೇನು ಮಾಡಬೇಕು ಅಂತ. ಸೊ ಇವಾಗಲೇ ನೀವು ನೋಡ್ತಿದ್ರೆ ಸುಮಾರು ಸ್ಕೂಲ್ಸು, ಕಾಲೇಜಸ್ ಎಲ್ಲ ಆನ್ಲೈನ್ ಎಜುಕೇಷನ್ ಅಂದರೆ ಆನ್ಲೈನ್ ಮೋಡ್ ತ್ರೂ ಅವ್ರಿಗೆ ಕ್ಲಾಸಸ್ ಎಲ್ಲ ತಗೊಳ್ತಿದ್ದಾರೆ. ಸೊ ಆ ಟೈಮಲ್ಲಿ ನೀವೇನೆಲ್ಲ ಅವ್ರಿಗೆ ನಿಗಾವಹಿಸ್ಬೇಕು ಅಂತ. ಮೊದಲನೇದಾಗಿ ಇವಾಗ ಮನೇಲೇ ಇರೋದ್ರಿಂದ ಅವ್ರದ್ದು ಪಿ ಟಿ ಪಿರಿಯಡ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದಿರುತ್ತಲ್ಲ, ಸೊ ಅದು ತುಂಬ ಕಮ್ಮಿ ಆಗಿರುತ್ತೆ. ಸೊ ಹೀಗಾಗಿ ಮೊದಲನೇದಾಗಿ ಏನು ಮಾಡ್ಬೋದು ಅಂದರೆ ಅವ್ರಿಗೊಂದು ದಿನದಲ್ಲೊಂದು ಅರ್ಧ ತಾಸು ಅಥವಾ ಒನ್ ಅವರ್ ನೀವು ಅವ್ರಿಗೆ ಎಕ್ಸಸೈಸ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಗೆ ಅಂತ ಅಲಾಟ್ ಮಾಡಿ. ಅದಾದಮೇಲೆ ಮನೇಲಿರೋದ್ರಿಂದ ಎಲ್ಲ ಜಿಡ್ ಪದಾರ್ಥ, ಜಂಕ್ ಫುಡ್, ಆನ್ಲೈನ್ ಸರ್ವಿಸಸ್, ಆನ್ಲೈನ್ ಡೆಲಿವರಿ ಸಿಸ್ಟಮ್ ಏನೆಲ್ಲ ಇರುತ್ತೆ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾರೆ. ಸೊ ತಿನ್ನೋದು ಎಲ್ಲ ಎಣ್ಣೆ ಪದಾರ್ಥ, ಜಂಕ್ ಫುಡ್ ತಿನ್ನೋದ್ರೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವರ ನ್ಯೂಟ್ರಿಷನ್ ಮೇಲೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆದಷ್ಟು ಹಸಿರು ತರಕಾರಿ, ಆಮೇಲೆ ಈ ಫ್ಯಾಟ್ ಐಟಮ್ಸ್ ಇದನ್ನೆಲ್ಲ ಕಮ್ಮಿ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆಮೇಲೆ ಇವಾಗ ನೆಕ್ಸ್ಟ್ ಸ್ಕ್ರೀನ್ ಟೈಮ್, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಯೂಸೇಜ್ ಜಾಸ್ತಿ ಆಗುತ್ತೆ. ಯಾಕಂದರೆ ಹೊರಗಡೆ ಎಲ್ಲೂ ಹೋಗ್ಲಿಕ್ಕಾಗಕ್ಕಿಲ್ಲ, ಆಟ ಆಡ್ಲಿಕ್ಕಾಗಕ್ಕಿಲ್ಲ. ಸೊ ನೆಕ್ಸ್ಟ್ ಡಿಪೆಂಡ್ ಏನಾಗ್ತಾರೆ ಅಂತಂದರೆ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಇದನ್ನು ಸಹ ರೆಡ್ಯೂಸ್ ಮಾಡಬೇಕಾಗುತ್ತೆ. ಆದಷ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಡಿ. ಇವಾಗ ನೀವು ರೇಷನ್ ಏನಾದರೂ ಎಸೆನ್ಷಿಯಲ್ಸ್ ತೊಗೊಂಡು ಬರಲಿಕ್ಕೆ ಅಂತ ಹೋಗ್ತಿರಲ್ಲ ಅವಾಗ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ. ಯಾಕಂದರೆ ಅವರು ಪಬ್ಲಿಕ್ ಪ್ಲೇಸಸ್ನ ಗೊತ್ತಿಲ್ಲದೇ ಟಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಟಾಡ್ತಾ ಎಲ್ಲ ಪಬ್ಲಿಕ್ ಹೈ ಟಚ್ ಸರ್ಫೇಸನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಟಚ್ ಮಾಡೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆದಷ್ಟು ಅವ್ರನ್ನ ಕಮ್ಮಿ ಹೊರಗಡೆ ಕರ್ಕೊಂಡು ಹೋಗಿ. ನೆಕ್ಸ್ಟ್, ಇನ್ನು ಗರ್ಭಿಣಿ ಮಹಿಳೆಯರಲ್ಲಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಮನೇಲೆ ಯಾರಾದರೂ ಗೊತ್ತಿರೋರು ಪರಿಚಯದವರು ಯಾರಾದರೂ ಗರ್ಭಿಣಿ ಆಗಿದ್ದರೆ ಅಥವಾ ಪ್ರೆಗ್ನೆಂಟ್ ವುಮೆನ್ಗೆ ನೀವೇನೆಲ್ಲ ಕಾಳಜಿ ವಹಿಸ್ಬೇಕು ಅಂತ. ಸೊ ಮೊದಲನೇದಾಗಿ ಈ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ ಪಬ್ಲಿಕ್ ಪ್ಲೇಸಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಇದನ್ನ ನೀವು ಅವರಿಗೆ ಹೇಗೆ ಸೆನ್ಸಿಟೈಸ್ ಮಾಡಬೇಕು ಅಂತಂದರೆ, ಅವ್ರದ್ದು ಈ ಮೆಸೇಜ್ನ ಅವ್ರು ತಪ್ಪಾಗಿ ತೊಗೊಳ್ಬಾರ್ದು. ಅಂದರೆ ಅವ್ರದ್ದು ಏನೆಲ್ಲ ಆ್ಯಂಟಿನೇಟಲ್ ಚೆಕಪ್ ಅಂತ ಹೇಳ್ತೀವಿ ಅಥವಾ ಅವ್ರದ್ದು ಸ್ಕ್ಯಾನಿಂಗ್ ಅಥವಾ ರುಟೀನ್ ಚೆಕಪ್ ಇರುತ್ತೆ ಅವ್ರದ್ದು ಗೈನಕಾಲಜಿಸ್ಟ್ ಜೊತೆಗೆ, ಅದನ್ನ ಮಿಸ್ ಮಾಡಬಾರ್ದು, ಅದನ್ನ ತಪ್ಪದೆ ಅವರು ಅಟೆಂಡ್ ಮಾಡಬೇಕು. ಬಟ್ ಎಲ್ಲ ಮುನ್ನೆಚ್ಚರಿಕೆ ವಹಿಸ್ಬೇಕು, ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಆಮೇಲೆ ಮಾಸ್ಕ್ ಧರಿಸ್ಬೇಕು, ಆಮೇಲೆ ಹ್ಯಾಂಡ್ ಸ್ಯಾನಿಟೈಸೇಷನ್, ಆಮೇಲೆ ಮೋಸ್ಟ್ ಕಾಮನ್ಲಿ ಟಚ್ ಸರ್ಫೇಸಸ್ ಅಂತ ಹೇಳ್ತಾರೆ ಅಂದರೆ ಅದನ್ನೆಲ್ಲ ಅವರು ಅವಾಯ್ಡ್ ಮಾಡಬೇಕು. ಆಮೇಲೆ ಏನೆಲ್ಲ ಡಾಕ್ಟರ್ಸ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ತಪ್ಪದೆ ಫಾಲೋ ಮಾಡಬೇಕು. ಹಂಗಂದ ಮಾತ್ರಕ್ಕೆ ಪ್ರೆಗ್ನೆಂಟ್ ವುಮೆನ್ಗೆ ಸೋಂಕು ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲ, ಯಾಕೆಂದರೆ ಸ್ಟಡೀಸ್ ಇನ್ನೂ ಯಾವುದೂ ಪ್ರೂವ್ ಮಾಡಿಲ್ಲ ಗರ್ಭಿಣಿ ಮಹಿಳೆಯರಿಗೆ COVID-19 ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ತಿರ್ಗಾ ತಾಯಿಯಿಂದ ಮಗುಗೆ ಟ್ರಾನ್ಸ್ಮಿಷನ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ತನಕ ಆ ಥರ ಏನು ಸ್ಟಡೀಸ್ ಕಂಡಿಲ್ಲ. ಹಾಗಾಗಿ ಮೇನ್ ಆಗಿ ಅವರಿಗೆ ಅವರ ಮೆಂಟಲ್ ಸಿಚುವೇಶನ್ ಅಂದರೆ ಮೆಂಟಲ್ ಮಾನಸಿಕ ಒತ್ತಡ ಏನೇ ಇದ್ದರೆ ಅವ್ರನ್ನ ಆದಷ್ಟು ನೀವು ಕನ್ಸೋಲ್ ಮಾಡಬೇಕು.
ಈಗ ನಾವು ಮುಂದುವರೆದು ಈಗ ಕೆಲವೊಂದು ಸಾರಿ ಈಗ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಸೊ ನಮ್ಮ ಪರಿಸರದೊಳಗೆ ವಿಶೇಷ ವ್ಯಕ್ತಿಗಳು ಅಂದರೆ ಸೊ ಕೆಲವೊಂದು ಕಿವಿ ಕೇಳಿಸುವುದಂತಹ ಇರುವಂಥವ್ರು, ಕಾಲಲ್ಲಿ ವೀಲ್ ಚೇರ್ ಬಳಸುವಂಥವ್ರು, ಸೊ ಮತ್ತೆ ಕೆಲವೊಂದು ವಸ್ತುಗಳನ್ನು ಅವು ಬಳಸುವಂಥವ್ರನ್ನ ಅವನ್ನ ಹೇಗೆ ನೋಡ್ಕೊಳ್ಬೇಕು ಅಂತ. ಸೊ ಮುಖ್ಯವಾಗಿ ಆ ವಸ್ತುಗಳನ್ನು ಯಾವ ವ್ಯಕ್ತಿಗಳು ವಿಶೇಷ ವ್ಯಕ್ತಿಗಳು ವಸ್ತುಗಳು ಯಾವ ವಸ್ತುಗಳನ್ನು ಬಳಸ್ತಾ ಇದ್ದಾರೋ ಅದನ್ನು ಆಗಾಗ ಸೋಂಕು ನಿವಾರಣೆಗೊಳಿಸ್ತಾ ಇರಬೇಕು. ಸೊ ಜೊತೆಗೆ ಅವರನ್ನು ವಿಶೇಷ ಹುಷಾರಾಗಿ ನೋಡ್ಕೊಳ್ಳುವಂಥದ್ದು ಅಂದರೆ ಹೊರಗಡೆ ಹೋದಾಗ ಮತ್ತು ಅವ್ರನ್ನ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಕ್ಲೀನಾಗಿ ನೋಡ್ಕೊಳ್ಳುವಂಥದ್ದು ಮಾಡಬೇಕಾಗಿರುತ್ತೆ. ಸೊ ಜೊತೆಗೆ ಅವರು ಬಳಸುವಂತಹ ಎಲ್ಲ ವಸ್ತುಗಳನ್ನು ಸೊ ನಾವು ಆಗಾಗ ಸೊ ನಾವು ಸೋಂಕು ನಿವಾರಣೆಗೊಳಿಸ್ಬೇಕು. ಈಗಾಗಲೇ ನಮ್ಮ ಮ್ಯಾಮ್ ಹೇಳಿದಂಗೆ ಸೊ ಒಂದೇನಂತ ಅಂದರೆ ಇಂಪಾರ್ಟೆಂಟ್ ಆಗಿ ನಾವು ಯಾವ ವಸ್ತುಗಳನ್ನು ಹೆಚ್ಚಾಗಿ ಮುಟ್ಟುತ್ತಾ ಇರ್ತೀವೋ ಅಂದರೆ ಲಿಫ್ಟ್ ಆಗ್ಬೋದು, ಸ್ಟೆಪ್ಸ್ನ ರೈಲಿಂಗ್ಸ್ನ ಬಳಸ್ತಾ ಇರ್ತೀವಿ ಅದನ್ನು ಮುಟ್ಟಬಾರ್ದು. ಸೊ ಲಿಫ್ಟ್ ಬಳಸುವಾಗ ನಾವು ಸ್ವಿಚಸ್ಗಳನ್ನ ಬಳಸ್ತೀವಿ, ಮತ್ತು ಮನೆಗಳಲ್ಲೂ ಕೂಡ ಆಗಾಗ ಸ್ವಿಚಸ್ಗಳನ್ನ ಮುಟ್ಟುತ್ತಾ ಇರ್ತೀವಿ. ಸೊ ಮತ್ತೆ ಆ ಎಲ್ಲಿ ಗುಂಪುಗೂಡುವಂಥದ್ದು ಅದನ್ನೆಲ್ಲ ಕಡಿಮೆ ಮಾಡಬೇಕು ಇವೆಲ್ಲ ಆಕ್ಟಿವಿಟಿಗಳನ್ನು. ಸೊ ಆ ದೃಷ್ಟಿಯಿಂದ ಆದಷ್ಟು ಸಾಧ್ಯವಾದಷ್ಟು ಏನು ಹೆಚ್ಚಿಗೆ ಯಾವುದನ್ನು ಮುಟ್ತಾ ಇರ್ತೀವೋ ಅವನ್ನ ಕಡಿಮೆ ಮಾಡುವುದು ಉತ್ತಮ.
ಇನ್ನು ಮುಂದೆ ಮನೆ ಕೆಲಸದವರು ಬಂದಾಗ ಅಂದರೆ ಇವಾಗ ಮೇಂಟೆನೆನ್ಸ್ ವರ್ಕ್, ಆಮೇಲೆ ಮನೇಲಿ ಜಾಸ್ತಿ ಮಂದಿ ಇದ್ದಾಗ ಮನೆ ಹೆಲ್ಪ್ ಅಂದರೆ ಹೌಸ್ ಹೆಲ್ಪ್ ಅಂತ ಹೇಳ್ತೀವಲ್ಲ, ಮನೆ ಕೆಲಸದವ್ರನ್ನ ಕರೀಲೇಬೇಕಾಗುತ್ತೆ. ಸೊ ಇವಾಗ ಪ್ಲಂಬಿಂಗ್ ಆಗಿದ್ರು ಇರ್ಬೋದು, ಇವರೆಲ್ಲ ಬಂದಾಗ ನೀವೇನೆಲ್ಲ ಮಾಡಬೇಕು, ಏನೆಲ್ಲ ಮೇಂಟೈನ್ ಮಾಡಿ, ಯಾಕಂದರೆ ಇದನ್ನೆಲ್ಲ ಅನ್ಅವಾಯ್ಡಬಲ್ ಸಿಚುವೇಷನ್ ಇರುತ್ತೆ. ಸೊ ಇವಾಗ ಮೇಂಟೆನೆನ್ಸ್ ವರ್ಕ್ ಬಂದಾಗ ಫಸ್ಟ್ ಮೊದಲನೇದಾಗಿ ಅವ್ರಿಗೊಂದು ಸೆಪ್ರೇಟ್ ಗ್ಲೌಸ್ ಮತ್ತು ಮೌತ್ ಮಾಸ್ಕ್ ಇಡೋದು ಉತ್ತಮ, ಯಾಕಂದರೆ ಅವರು ಸಸ್ಯ ಹೊರಗಿಂದ ಬಂದಿರ್ತಾರೆ, ಅವರು ಔಟ್ಸೈಡರ್ಸ್, ನಿಮಗೂ ಗೊತ್ತಿರೋಕ್ಕಿಲ್ಲ ಅವ್ರಿಗೆ ಎಷ್ಟು ರಿಸ್ಕ್ ಇರುತ್ತೆ ಸೋಂಕು ಹರಡುವ ಚಾನ್ಸಸ್ ಅಂತ. ಸೊ ಆ ಟೈಮಲ್ಲಿ ಮನೇಲಿ ಎಲ್ಲರೂ ಯಾರೇ ಇದ್ದರೂ ಮೌತ್ ಮಾಸ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಆದಷ್ಟು ಆ ರೂಮಲ್ಲಿ ಯಾವ್ದಾದ್ರು ಅವ್ರು ಮೇಂಟೆನೆನ್ಸ್ ವರ್ಕ್ ಅಥವಾ ಕ್ಲೀನಿಂಗ್ ಏನಾದರೂ ಮಾಡ್ತಿದ್ರೆ ಅಲ್ಲಿ ಬೇರೆಯವರು ಇರೋದು ಬೇಕಾಗಿಲ್ಲ, ಅವರ ಮನೆಗೆ ಸ್ವಚ್ಛಗೊಳಿಸಿದ ನಂತರ ಆ ರೂಮ್ ಸ್ವಚ್ಛಗೊಳಿಸಿದ ನಂತರನೇ ಆ ರೂಮ್ಗೆ ನೀವು ಎಂಟ್ರಿ ಕೊಡಿ. ಅದಾದಮೇಲೆ ಅನ್ನೆಸೆಸರಿ ಕುಕ್ಕಿಂಗ್ ಅದನ್ನೆಲ್ಲ ಮಾಡೋದು ಬೇಡ, ಮಾಡಬೇಕಾಗಿಲ್ಲ. ಅಡುಗೆ ಎಲ್ಲ ಇರುತ್ತಲ್ಲ, ಅಡುಗೆ ಪದಾರ್ಥದಲ್ಲಿ ಏನಾಗುತ್ತೆ, ಇವಾಗ ಸ್ಟೀಲ್ ಸರ್ಫೇಸಸ್ ಏನಾದರೂ ಮುಟ್ಟಿದರೆ ಅದರಲ್ಲಿ ಸಸ್ತಿ, ನಾನು ಮುಂಚೆ ಹೇಳ್ದಂಗೆ ಆ ಸರ್ಫೇಸ್ನಲ್ಲಿ ವೈರಾಣು ಜಾಸ್ತಿ ಟೈಮು ಇರುತ್ತೆ. ಆಮೇಲೆ ಪಾತ್ರೆ ತೊಳಿಸಿದ ನಂತರನೂ ನೀವು ಏನೆಲ್ಲ ಮಾಡ್ಬೋದು ಅಂತಂದರೆ, ಒಂದ್ಸತಿ ಪಾತ್ರೆ ತೊಳೆದ ನಂತರ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ಫ್ರೆಶ್ಶಾಗಿ ನೀವು ಅದನ್ನ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಕ್ರಮ ಕೈಗೊಂಡಾಗ ನೀವು ಸೇಫ್ ಆಗಿ ಇರ್ಬೋದು.
ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನಮಗೆ ಏನು ಎಸೆನ್ಷಿಯಲ್ ಆಗಿ ಏನೇನು ಬೇಕಂತಹ ಸಂದರ್ಭ ಅವನ್ನ ಬಳಸುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ. ಸೊ ಮುಖ್ಯವಾಗಿ ನಾವೀಗ ಆಗಾಗ ಹೊರಗಡೆ ಹೋಗಿ ನಾವು ತರಕಾರಿ ಹಣ್ಣು ತರಕಾರಿಗಳನ್ನು ತರ್ತಾ ಇರ್ತೀವಿ. ಸೊ ನಾವು ಮೊದಲೇನು ಮಾಡ್ಬಿಟ್ಟಿದ್ದೋ ಅಂದರೆ ಫ್ರೆಶ್ ಆಗಿರಲಿ ಅಂತ ಅಂದ್ಬಿಟ್ಟು ನಾವು ಒಂದು ದಿನ ಬಿಟ್ಟು ಒಂದು ದಿನ ಹೋಗಿ ತರಕಾರಿಗಳನ್ನು ತರ್ತಿದ್ದೋ. ಸೊ ಈಗ ಆದಷ್ಟು ನಾವೇನು ಮಾಡಬೇಕಂತ ಅಂದರೆ ನಾವು ಈ ಒಂದು ವಾರಕ್ಕೆ ಆಗುವಷ್ಟು ಅಥವಾ 10 ದಿನಕ್ಕೆ ಆಗುವಷ್ಟು ಒಂದೇ ಸಾರಿ ತಂದು ಇಟ್ಟುಕೊಂಡು ಅದನ್ನು ಡಿಸ್ಇನ್ಫೆಕ್ಟ್ ಮಾಡಿ ಅದನ್ನು ಬಳಸೋದು ಬೆಟರು, ಯಾಕಂದರೆ ಆದಷ್ಟು ನಾವು ಹೊರಗಡೆ ಹೋಗುವಂಥದ್ದು ಕಡಿಮೆ ಮಾಡಬೇಕು. ಸೊ ಜೊತೆಗೆ ಇನ್ನೊಂದು ಏನಂತ ಅಂದರೆ ನಾವು ರೆಗ್ಯುಲರ್ ಚೆಕಪ್ಸ್ಗೆ ಹೋಗ್ತಾ ಇರ್ತೀವಿ. ಸೊ ಕೆಲವರು BP ಇರುವಂಥದ್ದು, ಶುಗರ್ ಇರುವಂಥದ್ದು, ಈ ತರಹ ಅಂಥ ವ್ಯಕ್ತಿಗಳು. ಸಾಧ್ಯವಾದರೆ ಟೆಲಿಕನ್ಸಲ್ಟೇಷನ್ ಮೂಲಕ, ಅಂದರೆ ಫೋನಿನ ಮೂಲಕ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇಲ್ಲ ಈಗ ಹೊಸದಾಗಿ ಬಿಟ್ಟಿರುವಂಥ ಆನ್ಲೈನ್ ಕನ್ಸಲ್ಟೇಷನ್ ಮೂಲಕನೂ, ಸೊ ಆ ರೀತಿ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಅವರಿಂದ ಸಜೆಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಮುಖ್ಯವಾಗಿ ಇನ್ನೊಂದೇನಂತಂದರೆ, ಆದಷ್ಟು ಸೀನಿಯರ್ ಸಿಟಿಜನ್ಸ್ನ ಹೊರಗಡೆ ಕಳಿಸುವಂಥದ್ದು, ಅಂದರೆ ವಯಸ್ಕರಾದಂಥವ್ರನ್ನ ಹೊರಗಡೆ ಕಳಿಸುವಂಥದ್ದನ್ನ ಕಡಿಮೆ ಮಾಡಬೇಕು. ಯಾಕಂದರೆ ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ಮತ್ತು ಮಕ್ಕಳಲ್ಲೂ ಕೂಡ ಮಕ್ಕಳನ್ನು ಕೆಲವೊಂದು ಸಾರಿ ನಾವು ಮನೆಗಳಲ್ಲಿ ಏನು ಮಾಡ್ತೀವಿ ಅಂದರೆ ಮಕ್ಕಳನ್ನು ತಿಂಡಿ ಅಥವಾ ತರಕಾರಿ ಅಥವಾ ಹಣ್ಣು ಹಂಪಲುಗಳನ್ನು ತರೋದು ಕಳಿಸ್ತಾ ಇರ್ತೀವಿ ಪಕ್ಕದ ಅಂಗಡಿಗೆ. ಸೊ ಆದರೆ ಈ ರೀತಿ ಮಾಡಬಾರ್ದು, ಯಾಕಂದರೆ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಆ ದೃಷ್ಟಿಯಿಂದ ಅವರನ್ನು ಆದಷ್ಟು ಹೊರಗಡೆ ಕಳಿಸುವಂಥದ್ದನ್ನ ಕಡಿಮೆ ಮಾಡಬೇಕು. ಸೊ ಜೊತೆಗೆ ಇನ್ನೊಂದು ಏನಂತ ಅಂದರೆ, ನಾವು ಯಾವ ವಸ್ತುಗಳನ್ನು ಹೆಚ್ಚಿಗೆ ಮುಟ್ತಾ ಇರ್ತೀವೋ, ಅಂದರೆ ಟಚ್ ಮಾಡ್ತಾ ಇರ್ತೀವೋ, ಆ ವಸ್ತುಗಳನ್ನು ಆದಷ್ಟು ಸೋಂಕು ನಿವಾರಣೆಗೊಳಿಸ್ತಾನೆ ಇರಬೇಕು.
ಮೆಂಟಲ್ ಹೆಲ್ತ್, ಮೆಂಟಲ್ ಅಂದರೆ ಮಾನಸಿಕ ಆರೋಗ್ಯ ನಾವು ಹೇಗೆ ಕಾಪಾಡ್ಕೊಳ್ಬೋದು ಅಂತ. ಸೊ ಮೊದಲನೇದಾಗಿ ಏನು ಹೇಳ ಬಯಸ್ತೀನಿ ಅಂತಂದರೆ, ನಮ್ಮ ಹತ್ರ ಇನ್ಫಾರ್ಮೇಷನ್ ಬೇಕಾದಷ್ಟಿದೆ. ಸೊ ಇನ್ಫಾರ್ಮೇಷನ್ಗೆ ಏನು ಕಡಿಮೆ ಇಲ್ಲ, ನಮಗೆ ಮಾಹಿತಿಗಳು ಜಾಸ್ತಿನೇ ಇದೆ. ನಮ್ಮ ವಾಟ್ಸಪ್ ಫಾರ್ವರ್ಡಲ್ಲಿ ನೋಡ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಡೈಲಿ ನ್ಯೂಸ್ ಫ್ಲ್ಯಾಷಸ್ ಏನೆಲ್ಲ ಬರ್ತಾ ಇರುತ್ತೆ ಅದರಲ್ಲಿ ನಮಗೆ ಅತಿ ಹೆಚ್ಚೇ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು ಅಂತ. ಸೊ ಅದೊಂದು ಹೇಳ್ತಾರಲ್ಲ, ಅತಿಯಾದರೆ ಅಮೃತನು ವಿಷ ಅಂತ ಹೇಳಿಬಿಟ್ಟು. ಸೊ ಹಾಗೆ ಇನ್ಫಾರ್ಮೇಷನ್ ನಾವು ಯಾವ್ದನ್ನ ರಿಲೈ ಮಾಡಬೇಕು ಅಂತ. ಇವಾಗ ವಾಟ್ಸಪ್ಪಲ್ಲೇ ನಾವು ಎಷ್ಟೋ ರೂಮರ್ ನೋಡ್ತೀವಿ, ಇದು ಮಾಡಿದರೆ ನಮಗೆ ಕೋವಿಡ್ ಪಾಸಿಟಿವ್ ಆಗ್ಬೋದು ನಾವು, ಆಮೇಲೆ ನೀರಿಂದ ಹರಡುತ್ತೆ, ಗಾಳಿಯಿಂದ ಹರಡುತ್ತೆ ಅಂತ ಹೇಳಿಬಿಟ್ಟು ತಪ್ಪು ತಪ್ಪು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕಾಗಿ ನೀವು ಆದಷ್ಟು ರಿಲಯಬಲ್ ಮೆಟೀರಿಯಲ್ಸ್, ಅಂದರೆ ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಬಿಡುತ್ತೆ, ಆಮೇಲೆ WHOಯಿಂದ ಏನೆಲ್ಲ ಗೈಡ್ಲೈನ್ಸ್ ಸಿಗ್ತಾ ಇರುತ್ತೆ, ಯುನಿಸೆಫ್, ಇದೆಲ್ಲ ಗೈಡ್ಲೈನ್ಸ್ ನೋಡಿದ್ರೆ ಇದೆಲ್ಲ ವ್ಯಾಲಿಡ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ತಪ್ಪು ಇನ್ಫಾರ್ಮೇಷನ್ ಇರೋಕ್ಕಿಲ್ಲ. ಸೊ ಇದರಿಂದನೂ ಜನರಿಗೆ ಏನಾಗುತ್ತೆ, ಭಯಭೀತಿ ಜಾಸ್ತಿ ಆಗುತ್ತೆ. ಇದು ಮಾಡಿದ್ರೆ ಏನು ಮಾಡಿದ್ರೂ ಹೊರಗಡೆನೇ ಹೋಗೋಕ್ಕಿಲ್ಲಪ್ಪ, ನಾನು ಹೊರಗಡೆ ಹೋದರೆ ನನಗೆ ಸೋಂಕು ಉಂಟಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆದಷ್ಟು ನೀವು ರಿಲಯಬಲ್ ಸೋರ್ಸಸ್ ತೊಗೊಳ್ಳಿ. ನೆಕ್ಸ್ಟ್ ಆಂಗ್ಸೈಟಿ, ಅಂದರೆ ನಿಮ್ಮದು ಏನೇ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಅವಾಗ ಮೆಡಿಟೇಷನ್ ಯೋಗ ಮಾಡೋದು ಒಳ್ಳೆದಿರುತ್ತೆ. ಹಾಗಂದ ಮಾತ್ರಕ್ಕೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಸೋಂಕು ಬರೋಕ್ಕಿಲ್ಲ, ಅದೇ ಫೈನಲ್ ಮೆಡಿಸನ್ ಅಂತ ಹೇಳಿಬಿಟ್ಟು ಸಹ ನಾವು ಯೋಚಿಸಬಾರ್ದು. ಅದರಿಂದ ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ, ಬಟ್ ಅದು ನಮ್ಮದು ಫೈನಲ್ ಮೆಡಿಸಿನ್ ಅಲ್ಲ, ಅದೇ ಮದ್ದು ಅಲ್ಲ. ಅದಾದಮೇಲೆ ಏನೇ ನಮ್ಮದು ಬೇಸಿಕ್ ಹೈಜೀನ್ ಮೆಷರ್ಸ್ ಇರುತ್ತೆ ಅದನ್ನು ನಾವು ಮಾಡಬೇಕು. ಕೈ ತೊಳೆಯೋದಾದ್ರಾಗಿರಲಿ, ಆಮೇಲೆ ಹ್ಯಾಂಡ್ ಹೈಜೀನ್ ಮತ್ತು ಫಿಸಿಕಲ್ ಡಿಸ್ಟೆನ್ಸ್ ಏನೆಲ್ಲ ಇರುತ್ತೆ ಇದನ್ನ ನಾವು ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇನ್ನು ಪಾಸಿಟಿವಿಟಿ ಸೈಡ್, ಅಂದರೆ ಇವಾಗ ನಾವು ಡೈಲಿ ನೋಡ್ತಾ ಇರ್ತೀವಿ ನಮ್ಮದು ನಂಬರ್ ಇನ್ಕ್ರೀಸ್ ಆಗ್ತಾನೇ ಇದೆ. ಇವಾಗಲೇ ನಾವು ನೋಡ್ತೀವಿ 150,000 ಜಾಸ್ತಿನೇ ಆಗಿದೆ ಇಂಡಿಯಾದಲ್ಲಿ. ಸೊ ಬಟ್ ಅದಕ್ಕಿಂತ ಅದರ ಬದಲು ನೀವು ಜಾಸ್ತಿ ಎಷ್ಟು ಜನರು ರಿಕವರಿ ಆದರು, ರಿಕವರ್ ಆದ ಕೇಸಸ್ ಎಷ್ಟು ಜನರು ಇರ್ತಾರೆ, ನಾರ್ಮಲ್ ಲೈಫ್ ಸ್ಟೈಲಿಗೆ ಎಷ್ಟು ಜನರು ವಾಪಸ್ ರಿಟರ್ನ್ ಆಗ್ತಿದ್ದಾರೆ ಅದನ್ನೆಲ್ಲ ನೀವು ನೋಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನ್ಯೂಟ್ರಿಷನ್, ಅಂದರೆ ನಿಮ್ಮದು ಡಯಟ್ ನೀವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಆದಷ್ಟು ವೆಲ್ ಬ್ಯಾಲೆನ್ಸ್ ಡಯಟ್ ಅನ್ನೋದು ಹೇಳ್ತಾರಲ್ಲ ಅದನ್ನ ಮೇಂಟೈನ್ ಮಾಡಿ. ಹಸಿರು ತರಕಾರಿ ಜಾಸ್ತಿ ತಿನ್ನಿ, ಇಮ್ಯೂನ್ ಬೂಸ್ಟರ್ಸ್ ಅಂತ ಅನ್ನೋದು ಹೇಳ್ತಾರೆ ಅದನ್ನ ನೀವು ತಗೊಳ್ಳಿ. ಆಮೇಲೆ ಆದಷ್ಟು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತಾರಲ್ಲ ಇವಾಗ ಬಟರ್ ಆಗಿರಲಿ ಅಂದರೆ ಬೆಣ್ಣೆ, ಆಮೇಲೆ ಚೀಸ್, ಗೀ, ಅದನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಿ. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಆಯಿಲ್, ಆಮೇಲೆ ಫಿಶ್, ಅದೆಲ್ಲ ಇದರಲ್ಲೆಲ್ಲ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಸೊ ಅಂತನ್ನ ಜಾಸ್ತಿ ತಿನ್ನಿ ನೀವು. ಆಮೇಲೆ ಇನ್ನೊಂದು ಮೀಟ್, ಅಂದರೆ ಮಾಂಸ ತಿನ್ನೋದ್ರಿಂದನೂ ನಿಮಗೆ ಸೋಂಕು ಹರಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಅದು ಸುಳ್ಳು. WHO ನಮಗೆ ಅಲೋವೆನ್ಸ್ ಕೊಟ್ಟಿದ್ದಾರೆ ವಾರದಲ್ಲಿ 2-3 ನಾವು ಪೌಲ್ಟ್ರಿ ಮೀಟ್, ಅಂದರೆ ಚಿಕನ್, ಡಕ್ ಮೀಟ್, ಅದೆಲ್ಲ ವೈಟ್ ಮೀಟ್ ಎಲ್ಲ ನಾವು ತಿನ್ಬೋದು, ಅದರಿಂದ ಏನೂ ಆಗೋಕ್ಕಿಲ್ಲ. ಆದಷ್ಟು ಹೊರಗಿನ ತಿನ್ನುವ ಪದಾರ್ಥವನ್ನು ಆರ್ಡರ್ ಮಾಡಬೇಡಿ. ಅಂದರೆ ಏನೇ ಹೋಮ್ ಡೆಲಿವರಿ ಪ್ರಿಪೇರ್ಡ್ ಫುಡ್, ಪ್ರಿಪೇರ್ಡ್ ಮೀಲ್ಸ್ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಅದನ್ನ ಡೆಲಿವರಿ ಮಾಡುವ ಪರ್ಸನ್ಸ್ ಅಷ್ಟೇ, ನಿಮಗೂ ಗೊತ್ತಿಲ್ಲ ಸರ್ಫೇಸ್ ಡಿಸ್ಇನ್ಫೆಕ್ಷನ್ ಆಗಿರುತ್ತೋ ಅಥವಾ ಅಲ್ಲಿಂದ ಎಷ್ಟು ಫಾರ್ಮೇಟ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ನಿಮಗೂ ಅಂದಾಜು ಇರೋಕ್ಕಿಲ್ಲ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ.
ನಾವೀಗ ಮುಖ್ಯ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಆಗಿ ಏನಂತ ಅಂದರೆ, ಯಾವುದೇ ರೋಗ ಬಂದಾಗ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ಮೂಢನಂಬಿಕೆಗಳು ಕೂಡ ಜಾಸ್ತಿ ಆಗ್ತಾ ಇರ್ತವೆ. ಈಗಾಗಲೇ ಸುಮಾರು ಮೂಢನಂಬಿಕೆಗಳು ಅಂದರೆ, ಸೊ ಈಗ ಈ ಕೊರೋನಾ ಅನ್ನುವಂಥದ್ದು ಸೊ ಗುಣ ಒಬ್ಬ ವ್ಯಕ್ತಿಗೆ ಬಂದರೆ ಅವನಿಗೆ ಗುಣ ಆಗೋದೇ ಇಲ್ಲ. ಸೊ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ವ್ಯಕ್ತಿಗಳು ವಯಸ್ಸಾದಂಥವರು ಸತ್ತು ಹೋಗ್ತಾರೆ ಎಲ್ಲರೂ ಅಂತ. ಸೊ ಈ ರೀತಿ ಯಾವುದೇ ರೀತಿ ಈ ರೀತಿ ಇಲ್ಲ. ಸೊ ಏನಂತ ಅಂದರೆ, ಇಂಪಾರ್ಟೆಂಟ್ ಆಗಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನೀವು ಇಮಿಡಿಯೇಟ್ ಆಗಿ ನಿಮಗೆ ಲಕ್ಷಣಗಳು ಕಾಣಿಸ್ಕೊಂಡಾಗ ಡಾಕ್ಟ್ರಿಗೆ ತೋರಿಸ್ಕೊಂಡ್ರೆ, ಸೊ ಆ ಡಾಕ್ಟ್ರಿಂದ ಈಗ ನೀವು ನೋಡ್ತಾ ಇದ್ದೀರಾ ಟಿವಿಲಿ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀರಾ, ಸುಮಾರು ಜನ ಈ 50%ಗಿಂತ ಜಾಸ್ತಿ ಜನಗಳು ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಒಂದು ಸಾರಿ ಕೊರೋನಾ ಬಂದಾಗ ಅವನ ಲೈಫ್ ಲಾಂಗ್ ಅವನ ಬಾಡಿಲಿ ಇರಲ್ಲ ವೈರಸ್. ಸೊ ಅದನ್ನು ಮತ್ತೆ ಆ ವ್ಯಕ್ತಿಗೆ ಮತ್ತೆ ಕೊರೋನಾ ಬರುತ್ತದೆ ಅಂತ ಅನ್ನೋದಕ್ಕೂ ಯಾವುದೇ ಚಾನ್ಸಸ್ ಇಲ್ಲ. ಸೊ ಆ ದೃಷ್ಟಿಯಿಂದ ಇನ್ನೂ ಅದು ಪ್ರೂವ್ ಆಗಿಲ್ಲ ಮತ್ತೆ ಬರುತ್ತೆ ಅನ್ನೋದಕ್ಕೆ. ಮತ್ತೆ ಬೇರೆ ಡಿಸೀಸು ಕೂಡ ಕಾಣಿಸ್ಕೊಳ್ಳುತ್ತೆ ಕೊರೋನಾ ಬಂದವರಿಗೆ ಅಂತ ಯಾವುದೇ ರೀತಿ ಪ್ರೂವ್ ಆಗಿಲ್ಲ. ಸೊ ಆ ದೃಷ್ಟಿಯಿಂದ ಯಾವುದೇ ರೀತಿ ಹೆದರಿಕೆ ಬೇಡ. ಸೊ ಜೊತೆಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಹೈಡ್ರೋಕ್ಲೋರಿಕ್ವಿನ್, ಇದು ಮಲೇರಿಯಾಗೆ ಬಳಸುವಂತಹ ಮಾತ್ರೆಗಳನ್ನು ಸ್ಟೋರೇಜ್ ಮಾಡಿ ಆ ಮೂಲಕ ಅದನ್ನು ತೊಗೊಳ್ಳುವಂಥವ್ರು ಇದ್ದಾರೆ. ಸೊ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಬೇರೆ ಡಿಸೀಸು ನಿಮ್ಮ ಬಾಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಮಾತ್ರೆಗಳನ್ನು ತಗೊಂಡಂತಹ ಸಂದರ್ಭದಲ್ಲಿ ಡಾಕ್ಟರ್ದ ಯಾವುದೇ ರೀತಿ ಪ್ರಿಕಾಕ್ಷನ್ ತಗೊಳ್ಳೋದೇನೆ. ಸೊ ಯಾವುದೇ ರೀತಿ ಸಜೆಷನ್ಸ್ ತಗೊಳ್ಳದೆ ಡಾಕ್ಟರಿಂದ. ಸೊ ನಾವು ಈ ರೀತಿ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಬಾಡಿಗೆ ಬೇರೆ ರೀತಿ ಪ್ರಾಬ್ಲಮ್ಸ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಜೊತೆಗೆ ಗಂಭೀರ ಕಾಯಿಲೆಗಳಾಗುವುದ್ರ ಜೊತೆಗೆ ಸೊ ಡೆತ್ತು ಕೂಡ ಆಗುವಂಥದ್ದು. ಸೊ ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಡೇಸಲ್ಲೂ ನಾವು ಏನು ಮಾಡೋದು ಅಂತ ಅಂದರೆ, ಸೊ ಈವನ್ ಹೈ ಟೆಂಪ್ರೇಚರಲ್ಲಿ ಸೊ ಈ ಕೊರೋನಾ ವೈರಸ್ಸು ಹರಡಲ್ಲ ಅಂತ ಇದು ಮಾಡಿದರು. ಸೊ ಈಗ ನೋಡ್ತಾ ಇದ್ದೀವಿ ನಾವು ಕಲಬುರಗಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಸುಮಾರು 46 ಡಿಗ್ರಿ ಇರುವಂತಹ ಸಂದರ್ಭದಲ್ಲೂ ಕೂಡ ಸೊ ವ್ಯಕ್ತಿಗಳಲ್ಲಿ ಸೊ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ ಮತ್ತು ಅಲ್ಲೂ ಸಾವು ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಆ ದೃಷ್ಟಿಯಿಂದ ಹೈ ಟೆಂಪ್ರೇಚರಲ್ಲಿ ಕೊರೋನಾ ಸ್ಪ್ರೆಡ್ ಆಗಲ್ಲ ಅಂದರೆ ಹರಡಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಆಧಾರಗಳಿಲ್ಲ. ಸೊ ಆ ದೃಷ್ಟಿಯಿಂದ ಸೊ ಈ ರೀತಿ ಯಾವುದೇ ರೀತಿ ಮೂಢನಂಬಿಕೆಗಳಿಗೆ ಒಳಗಾಗಬೇಡಿ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಅಂದರೆ ಇವು ಸೋಂಕು ನಿವಾರಣೆ ಮಾಡುವಂತಹ ಏನು ವಸ್ತುಗಳಿದಾವೋ, ಸೊ ಯಾವುದೇ ಫೆನಾಯ್ಲ್ ಆಗ್ಬೋದು ಮತ್ತು ಬೇರೆ ಬೇರೆ ದ್ರಾವಣಗಳಾಗಿರ್ಬೋದು, ಅವನ್ನು ಆ ಸೋಂಕು ನಿವಾರಣೆ ಮಾಡೋದಕ್ಕೆ ಮಾತ್ರ ಬಳಸಿ. ಸೊ ಅದರಿಂದ ಅದು ನಮ್ಮ ಅದನ್ನು ಹೊರಗಡೆ ಇವನ್ನ ಕೊರೋನಾ ಸಾಯಿಸುತ್ತೆ, ನಮ್ಮ ದೇಹದಲ್ಲಿರುವಂಥ ವಸ್ತು ಕೊರೋನಾನು ಕೂಡ ಸಾಯಿಸುತ್ತೆ ಅಂತ ಕುಡಿಯೋದಕ್ಕೆ ಹೋಗಬಾರ್ದು. ಸೊ ನೀವು ನೋಡಿರ್ತೀರ ಮಾಧ್ಯಮಗಳಲ್ಲಿ ಕೆಲವು ವ್ಯಕ್ತಿಗಳು ಅದನ್ನ ಕುಡಿದು ಕೂಡ ತೊಂದರೆಗೆ ಅನುಭವಿಸುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ದೃಷ್ಟಿಯಿಂದ ಇದಿರುವಂಥದ್ದು ಹೊರಗಡೆ ಮೇಲ್ಮೈ ವಸ್ತುಗಳು ಮತ್ತು ವಸ್ತುಗಳ ಮೇಲ್ಮೈನನ್ನು ಕ್ಲೀನ್ ಮಾಡೋದಕ್ಕೆ ಇರುವಂಥದ್ದೇ ಹೊರತು ಕುಡಿಯೋದಕ್ಕಲ್ಲ. ಸೊ ಇದರಿಂದ ಯಾವುದೇ ರೀತಿ ಉಪಯೋಗ ಆಗಲ್ಲ ಮತ್ತು ಹೆಲ್ತ್ಗೆ ಪ್ರಾಬ್ಲಮ್ಸ್ ಆಗುವಂಥದ್ದು ಸಾವು ಸಂಭವಿಸುವಂಥದ್ದು ಸಂದರ್ಭ ಜಾಸ್ತಿ ಆಗಿರುತ್ತೆ. ಸೊ ಜೊತೆಗೆ ಈ ದ್ರಾವಣಗಳನ್ನು ಆದಷ್ಟು ಮಕ್ಕಳಿಂದ ದೂರ ಇಟ್ಟಿರಿ.
ಸೊ ಹೀಗಾಗಿ ಇದೆಲ್ಲ ಸ್ವಲ್ಪ ಮಿತ್ ಬಸ್ಟರ್ಸ್ ಅಂತ ಹೇಳ್ತೀವಿ ನಾವು. ಮುತ್ತುರಾಜವ್ರು ಏನೆಲ್ಲ ಹೇಳಿದರು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಿ, ಹ್ಯಾಂಡ್ ಹೈಜೀನ್ ಫಾಲೋ ಮಾಡ್ತಾ ಇರಿ, ಆಮೇಲೆ ಮಾಸ್ಕ್ ಧರಿಸಿ, ಇದೆಲ್ಲ ಕರೆಕ್ಟಾಗಿ ಪ್ರಿಕಾಷನ್ಸ್ ಫಾಲೋ ಮಾಡಿದರೆ ನೀವು ಜಾಸ್ತಿ ಭಯ ಪಡಬೇಕಾಗಿಲ್ಲ. ಮತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಏನು ಅನ್ನೋದು ಹೇಳ್ತೀವಲ್ಲ, ಅದನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಲಾಕ್ಡೌನ್ ನಂತರನೂ ನಾವು ಇದೆಲ್ಲ ಹೈಜೀನ್ ಮೆಷರ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಹೀಗೆ ಮಾಡ್ತಾ ನಾವು ಓವರ್ಕಮ್ ಮಾಡ್ಬೋದು, ಕೊರೋನಾ ತಡೆಗಟ್ಬೋದು.
ಧನ್ಯವಾದಗಳು ಡಾಕ್ಟರ್ ಶುಭಲಕ್ಷ್ಮಿ ಹಾಗೂ ಮುತ್ತುರಾಜ್ ಅವರೇ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಎನ್ಎಚ್ ಹೆಲ್ತ್ನ CSR ಟೀಮ್ನಿಂದ ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ನಾಡಿ 90.4 FM ನಿಮಗೆ ಸಾಕಷ್ಟು ಇಂತಹ ಮಾಹಿತಿ ಪೂರ್ಣವಾದಂಥ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ. ಸೊ ಕೇಳ್ತಾ ಇರಿ ನಮ್ಮ ನಾಡಿ 90.4 FM, ಸ್ವಸ್ಥ ಸಮುದಾಯ, ಸುಖಿ ಸಮುದಾಯ.
ನಮ್ಮ ನಾಡಿ 90.4 FM ನಲ್ಲಿ ನಮ್ಮ ಆರೋಗ್ಯ.